ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣ್ಯಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮತಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮನ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವಾ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾಭವಂ ಚೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಕ್ಷಭೀಷ್ಟದಂ. ಅಜ್ಞಾನತಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೆ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಜಾಪತಿಗಳೆಲ್ಲರೂ ಸೇರಿ ಯಜ್ಞವನ್ನು ಮಾಡುತ್ತಾ ಇದ್ದಾರೆ. ಮಾಡುವಾಗ ದಕ್ಷ ಪ್ರಜಾಪತಿಗಳು ಮಧ್ಯದಲ್ಲೇ ಬರ್ತಾ ಇದ್ದಾರೆ. ಬರುವ ಬ್ರಹ್ಮದೇವರು ರುದ್ರದೇವರು ಬಿಟ್ಟು ಎಲ್ಲರೂ ಹೇಳುತ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗಳ ಆ ತೇಜಸ್ಸನ್ನು ನೋಡಿ, ಅವರ ಹೆಸರೇ ದಕ್ಷ. ದಕ್ಷ ಅಂದರೆ ಎಲ್ಲದರಲ್ಲೂ ದಕ್ಷರ ಮಹಾನುಭಾವರವರು. ಆದರೆ ಕದಾಚಿತ್ ಬರತಕ್ಕಂಥ ಅಜ್ಞಾನ ಎಂಥಾದ್ರಿಂದಾಗಿ ಈ ಕಾರ್ಯಗಳು ಆಗ್ತಾ ಇವೆ. ಅವರು ಬಂದಾಗ ರುದ್ರದೇವರು ಹೇಳಲಿಲ್ಲ, ರುದ್ರದೇವರು ಎದ್ದಿರಿ ಯಾಕೆ ಹೇಳಬೇಕು ದೊಡ್ಡವರಲ್ಲ ಅಂತ ಹೇಳಿದರೆ, ಕಕ್ಷಾದಲ್ಲಿ ದೊಡ್ಡವರಾಗಿದ್ರು ಕೂಡ ಅಳಿಯ ಮಗಳ ಗಂಡ ಶಿಷ್ಯ ಆದ್ದರಿಂದ ಹೇಳಬೇಕು. ಶ್ರೀನಿವಾಸ ಕಲ್ಯಾಣದಲ್ಲಿ ತೋರಿಕೊಡ್ತಾರೆ. ಶ್ರೀನಿವಾಸ ಮಾವ ಇನ್ನೇನು ಮದುವೆಗೆ ಕರ್ಕೊಂಡು ಹೋಗಬೇಕು ಹುಡುಗನನ್ನ ಮದುಮಗನನ್ನ. ಐರಾವತ ಮುಂದಿಟ್ಟುಕೊಂಡು ಇಂದ್ರದೇವರನ್ನು ಮುಂದಿಟ್ಟುಕೊಂಡು ಪುರೋಹಿತರನ್ನು ಕರ್ಕೊಂಡು ಬಂದಾಗ ಶ್ರೀನಿವಾಸ ಎದ್ದು ಬರುತ್ತಾನೆ. ಎದ್ದು ಬಂದು ಅಷ್ಟೇ ಪತ್ರ ಬರೆಯುವ ಕಾಲಕ್ಕೆ ಕೂಡ ನಮಸ್ಕಾರ ಮಾಡುತ್ತಾ ಇದ್ದೇನೆ ನಾನು ಅಂತ ಹೇಳ್ತಾನೆ. ಹಾಗಾದರೆ ಅಳಿಯನಾದವ ಶಿಷ್ಯನಿಗೆ ಸಮಾನ, ಆದ್ದರಿಂದ ಅಳಿಯನಾದವ ನಮಸ್ಕಾರ ಮಾಡಬೇಕು ಅಂತ ನಿಯಮ ಇರುವಾಗ ಮಾಡಲಿಲ್ಲ. ಅದಕ್ಕೆ ದಕ್ಷ ಪ್ರಜಾಪತಿಗಳು ನಾನಾ ರೀತಿಯಲ್ಲಿ ಅವರನ್ನ ಹೇಳುತ್ತಾ ಇದ್ದಾರೆ. ತನ್ನ ಅಳಿಯ ಅಂತ ಕರೆಸಿಕೊಂಡು ಭಗವಂತ ನಿರ್ಮಾಣ ಮಾಡಿದ ಸೇತುವನ್ನ ಧರ್ಮದ ಸೇತುವನ್ನ ಉಲ್ಲಂಘನ ಮಾಡಿದ್ದಾನೆ, ನನಗೆ ಚೂರು ಗೌರವ ಕೊಡಲಿಲ್ಲ, ಇಂಥವನಿಗೆ ನಾನು ನನ್ನ ಮಗಳನ್ನ ಕೊಟ್ಟೆ, ಮರ್ಕಟ ಲೋಚನ ಅಂತ ಬೈತಾ ಇದ್ದಾರೆ. ಕೋತಿಯಂತೆ ಮೂರು ಕಣ್ಣಿದೆ ಇವನು ಕೊಟ್ಟೆ. ಕೊಡುವ ಕಾಲ ಗೊತ್ತಾಗಿಲ್ವೇ, ಕೊಟ್ಟ ಮೇಲೆ ಈಗ ಗೊತ್ತಾಯಿತು ಅಂದರೆ ಹೇಳುತ್ತಾರೆ ಜ್ಞಾನಿಗಳಾದವರು ಯಾವಾಗಾದ್ರೂ ಸರಿ ಅವರಿಗೇನಾದರೂ ಸರಿ ಚೂರು ಅಜ್ಞಾನದಿಂದಾಗಿ ಪ್ರವೃತ್ತಿ ಬಂದರೆ, ಅವರಿಗಿಂತ ದೊಡ್ಡವರನ್ನ ಬೈಯುವ ಸಂದರ್ಭ ಏನಾದರೂ ಬಂದರೆ ಅದು ಸ್ತೋತ್ರವೇ ಆಗಿರುತ್ತೆ. ನಂತರ ನೋಡಿದರೆ ಇಲ್ಲಿ ಮರ್ಕಟ ಲೋಚನಾ ಎಂಬ ಶಬ್ದಕ್ಕೆ ಅರ್ಥ ಮರು ಅಂದ್ರೆ ಮರಣ, ಅದನ್ನ ದಹನ ಮಾಡುವಂತಹ ಮೃತ್ಯುವನ್ನು ನಾಶನ ಮಾಡುವಂತಹ ಲೋಚನೆ ಇರತಕ್ಕಂಥವರು ಅಂತ. ಅಷ್ಟೇ ಅಲ್ಲ, ಪ್ರೇತಾಸ್ಥಿ ಗ್ರಂಥಿಭೂಷಣ, ಯಾವಾಗ್ಲೂ ಅಸ್ಥಿಗಳನ್ನ ಆದ ಮೇಲೆ ಚಿತಾಭಸ್ಮ ಧಾರಣೆ ಮಾಡಿಕೊಂಡು ತಿರುಗ್ತಾ ಇರ್ತಾನೆ. ಅಶಿವ ಶಿವನಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರುದ್ರದೇವರು ಅವ್ರು ಯಾವಾಗ್ಲೂ ಚಿತಾಭಸ್ಮವನ್ನೇ ಧಾರಣೆ ಮಾಡುತ್ತಾ ಇರ್ತಾರೆ, ನಗ್ನರಾಗಿ ತಿರುತ್ತಾ ಇರ್ತಾರೆ. ಉನ್ಮತ್ತ ಅಂತ ಹೇಳ್ತಾ ಇದ್ದಾರೆ, ಉನ್ಮತ್ತರಂತೆ ನಗ್ನರಾಗಿ ಸ್ಮಶಾನದಲ್ಲಿ ತಿರುಗಾಡುವಂಥವರು ಅಂದರೆ ಗರುಡ ಪುರಾಣ ಹೇಳುತ್ತೆ ಚಿತಾಭಸ್ಮ, ಆ ಹೆಣ ಸುಡುವಾಗ ಭಸ್ಮ ಗಾಡಿಗೆ ಹಾರಿ ನಮ್ಮ ತಲೆ ಮೇಲೆ ಬಿದ್ರೂ ಸರಿ ಹಾಗೇ ಹೋಗಿ ಸ್ನಾನ ಮಾಡಬೇಕಂತೆ, ಅಷ್ಟು ಮೈಲಿಗೆ. ಅಂತ ಮೈಲಿಗೆಕರವಾದಂತಹ ಚಿತಾಭಸ್ಮವನ್ನು ಮೈತುಂಬ ಹಚ್ಚಿಕೊಂಡಿದ್ರೆ ಅವನು ಮಂಗಳಕರ ಹೇಗಾಗ್ತಾನೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಅವರು ಯಾವ ಚಿತಾಭಸ್ಮವನ್ನ ಮತ್ತು ಅಸ್ಥಿಗಳನ್ನು ಹಾಕೊಳ್ತಾರೆ ಅಂದ್ರೆ, ಯಾರ ಅಸ್ಥಿ ಸಂಚಯನ ಮಾಡುವಾಗ ಭಾಗವತ ಬರ್ತಾ ಇತ್ತೋ ಯಾದವಾರ್ಯರ ಅಸ್ಥಿಗಳಿಂದ, ಅಂಥ ಅಸ್ಥಿಗಳನ್ನ ಅಂಥ ಭಸ್ಮವನ್ನ ಪವಿತ್ರವಾದನ ಧಾರಣೆ ಮಾಡ್ತಾ ಇದ್ದಾರೆ, ಭಗವದ್ ಭಕ್ತರ ಅಸ್ಥಿಗಳನ್ನ ಧಾರಣೆ ಮಾಡ್ತಾ ಇದ್ದಾರೆ. ಅಂಥ ರುದ್ರದೇವರ ಕುರಿತು ಮಾತಾಡಿದಾಗ ರುದ್ರದೇವರು ಏನು ಮಾತಾಡಲಿಲ್ಲ, ಹೊರಟು ಹೋಗ್ತಾ ಇದ್ದಾರೆ. ಶಾಪದ ಚಕಮಕಿಗಳಾದವು ಭೃಗ ಮಹರ್ಷಿಗಳಿಗೂ ನಂದಿ ಮೊದಲಾದ ಎಲ್ಲರಿಗೂ ಕೂಡ ಒಬ್ಬರಿಗೊಬ್ಬರು ಶಾಪ ಕೊಡ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗಳು ರುದ್ರದೇವರಿಗೆ ಯಜ್ಞಭಾಗ ಇಲ್ಲದಿರಲಿ ಎಂದು ಶಾಪ ಕೊಟ್ಟರೆ, ನಂದಿ ನೀವು ಬ್ರಾಹ್ಮಣರು ಎಲ್ಲರೂ ಸೇರಿ ಜ್ಞಾನ ಭ್ರಷ್ಟರಾಗರಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಜ್ಞಾನವೇ ಕೆಲಸಕ್ಕೆ ಬಾರದೆ ಹೋಗಲಿ ಅಂತ. ಅಲ್ಲಿ ಭೃಗ ಮಹರ್ಷಿಗಳು ಸಿಟ್ಟು ಬಂತು, ನೀವು ಪಾಖಂಡಿಗಳಾಗ್ರಿ ಅಂತ ಇವರಿಗೆ ಶಾಪ ಕೊಡ್ತಾ ಇದ್ದಾರೆ. ಪರಸ್ಪರ ಶಾಪಗಳಾದಾಗ ರುದ್ರದೇವರು ಹೊರಟು ಹೋಗ್ತಾ ಇದ್ದಾರೆ ಅಲ್ಲಿಂದ. ತದನಂತರ ದಕ್ಷ ಪ್ರಜಾಪತಿಗಳು ಒಂದು ಯಜ್ಞವನ್ನ ಮಾಡ್ತಾ ಇದ್ದಾರೆ, ಬೃಹಸ್ಪತಿ ಯಜ್ಞ, ಬೃಹಸ್ಪತಿ ಸಭಾ ಅಂತ ಯಜ್ಞವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಉದ್ದೇಶ ಹರಿಪ್ರೀತಿ ಅಲ್ಲ, ರುದ್ರದೇವರ ಅವಮಾನವೇ ಉದ್ದೇಶ. ಅದಕ್ಕಾಗಿ ರುದ್ರದೇವರನ್ನು ಕರೆದಿಲ್ಲ, ಅವರ ಮಗಳಾದ ಸತೀದೇವಿಯನ್ನು ಕರೆದಿಲ್ಲ. ಎಲ್ಲರೂ ಹೋಗ್ತಾ ಇದ್ದಾರೆ ಕೈಲಾಸದ ಮೇಲೆ. ಆಗ ಸತೀದೇವಿ ಕೇಳುತ್ತಾ ಇದ್ದಾಳೆ, ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ ನಿನ್ನ ಗೊತ್ತಿಲ್ಲವಾ, ನಿನ್ನ ತಂದೆಯ ಮನೆಯಲ್ಲೇ ದೊಡ್ಡ ಯಜ್ಞ ಆಗ್ತಾ ಇದೆ, ನಾವೆಲ್ಲ ಹೋಗ್ತಾ ಇದ್ದೇವೆ ಅಂದಾಗ ಆಕೆ ಗಂಡನನ್ನು ಕೇಳ್ತಾ ಇದ್ದಾಳೆ, ನಮ್ಮ ಅಪ್ಪನ ಮನೆಯಲ್ಲಿ ಒಳ್ಳೆ ಸಂಭ್ರಮ, ನಾನು ಹೋಗಬೇಕು, ಉಡುಗೆ ತೊಡುಗೆ ಹಾಕೊಂಡೆಲ್ಲ ತಿರುಗಲಿಕ್ಕಾಗುತ್ತೆ ಅಂತಹದ್ದು, ನಾನು ಹೋಗ್ಲ ಅಂದ್ರೆ ಬೇಡ. ಅವಾಗ ಹೇಳ್ತಾಳೆ, ಆಹ್ವಾನ ಇಲ್ಲ ಅಂತ ಬೇಡ ಅಂತ ಇದ್ದೀರಲ್ಲ, ಆಹ್ವಾನ ಯಾರಿಗೆ ಯಾರಿಂದ ಬೇಕು ಅಂದರೆ ತಂದೆ ಮನೆಯಿಂದ, ತವರ ಮನೆಯಿಂದ ಮತ್ತು ಗುರುಗಳ ಮನೆಯಿಂದ ಆಹ್ವಾನ ನಾವು ಬಯಸಬಾರದು, ಅಲ್ಲೇನಾದರೂ ಕಾರ್ಯಕ್ರಮ ಆದರೆ ಹೋಗಲೇಬೇಕಲ್ವಾ, ಇದು ಶಾಸ್ತ್ರ ನಿಯಮ ಅಂತ ಹೇಳಿದಾಗ, ತಯೋಕ್ತಂ ಶೋಭನಮೇವ ಶೋಭನೆ ಅನಾಹೂತಾಹ ಅಪಿ ಅಂತಿಮಂಧುಷು, ನೀನು ಹೇಳಿದ್ದು ಸರಿಯಾಗಿದೆ, ಅವರು ಯಾರು ನಮ್ಮನ್ನ ಕರೆಯದಿದ್ರೂ ಹೋಗಬಹುದು, ಆದರೆ ಯದಿ ಅನುತ್ಪಾದಿತ ದೋಷ ದೃಷ್ಟಯ, ನಮ್ಮಲ್ಲಿ ಅವರ ದೃಷ್ಟಿ ಯಾವಾಗಲೂ ದೋಷವನ್ನೇ ಹುಡುಕ್ತಾ ಇದ್ದರೆ ಅಥವಾ ಇಲ್ಲದ ದೋಷವನ್ನೇ ಆರೋಪ ಮಾಡೋದಾದರೆ ಅಲ್ಲಿ ಹೋಗಬಾರದು, ಹೋದರೆ ಏನಾಗುತ್ತೆ ಅಂದ್ರೆ ಮರಣಾಯ ಕಲ್ಪತೆ, ಅದು ಸಾವಿಗೆ ಕಾರಣ ಆಗುತ್ತೆ ಹೇಳಿದರೂ ಕೂಡ ಹೊರಡ್ತಾ ಇದ್ದಾಳೆ ಸತೀದೇವಿ. ಅಲ್ಲಿಗೆ ಹೋದ ಮೇಲೆ ಯಾರೂ ಮಾತಾಡಿಸಲಿಲ್ಲ, ತಾಯಿ ತನ್ನ ಸೋದರಿಯರು ಮಾತ್ರ ಮಾತಾಡಿಸಿದರು, ಸಹನೆ ಮಾಡಿಕೊಂಡ್ಲು. ನಂತರ ರುದ್ರದೇವರಿಗೆ ಅವಮಾನ ಆಗುವಂತೆ ಯಜ್ಞಭಾಗ ಇಲ್ಲದೇನೆ ಯಜ್ಞ ನಡೆಯುತ್ತಾ ಇದ್ದರೆ ಅದು ನೋಡಿ ತಡೆಯಲಾರದೆ ಎಲ್ಲರ ಮುಂದೆ ತಂದೆಗೆ ಚೀತ್ಕಾರವನ್ನು ಹಾಕಿ ಶರೀರವನ್ನ ಯೋಗಾಗ್ನಿಯಲ್ಲಿ ದಹನ ಮಾಡುತ್ತಾ ಇದ್ದಾಳೆ. ಯಾಕೆ ಅಂದ್ರೆ ಈ ಶರೀರ ಇದ್ರೆ ರುದ್ರದೇವರು ದಾಕ್ಷಾಯಿಣಿ ಅಂತ ಕರೀತಾರೆ, ದಕ್ಷನ ಮಗಳೇ ಅಂತ ಅರ್ಥ. ರುದ್ರದೇವರನ್ನ ಬೈದ ನಿನ್ನ ಮಗಳು ನಾನು, ಈ ಶರೀರ ಇದ್ದಷ್ಟು ಕಾಲ ನಿನ್ನ ಮಗಳು ಅಂತ ಕರೆಸ್ಕೋಬೇಕು, ಈ ಶರೀರ ಬೇಡ ಅಂತ ದಹನ ಮಾಡುತ್ತಾ ಇದ್ದಾಳೆ. ಆ ದಹನ ಆದ ಕೂಡಲೇ ಅವರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ, ಯಾರಿಗೆ? ದಕ್ಷ ಪ್ರಜಾಪತಿಗಳಿಗೆ. ಇಲ್ಲೆಲ್ಲ ಸಂಶಯ ಬರುತ್ತೆ, ಎಲ್ಲಾ ಹೆಣ್ಣು ಮಕ್ಕಳಂತೆ ಸತೀದೇವಿ ಕೂಡ ಒಬ್ಬಳ, ಯಾಕಂದ್ರೆ ಮಹಾ ಅಪೂರ್ವದ ವೈರಾಗ್ಯಮೂರ್ತಿ ಅಂತ ಆಕೆ ಯಾಕೆ ಹಾಗೆ ಮಾಡಿದ್ದು? ಗಂಡನ ಮಾತು ತಿರಸ್ಕಾರ ಮಾಡಿ ಯಾಕೆ ಹೋದಂದ್ರೆ ಕೇಳದೆ ಯಾಕೆ ಹೋದ್ದು ಅಂದ್ರೆ, ಇಲ್ಲ ಅಲ್ಲಿ ಆಕೆ ಯಾರು? ಅಪರೋಕ್ಷ ಜ್ಞಾನಿ, ಆಕೆ ಗೊತ್ತಿಲ್ಲವೇ ಕೈಲಾಸದ ಮೇಲೆ ಹೋಗುವವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಮನೋಭಿಮಾನಿ ಆಕೆ, ಯಾರು ಹೋಗ್ತಾ ಇದ್ದಾರೋ ಅವರ ಮನಸ್ಸಲ್ಲಿ ಕೂತು ಕರ್ಕೊಂಡು ಹೋಗ್ತಾ ಇರೋದು ಆಕೆ, ಅದನ್ನ ಆಕೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ. ಸರಿ, ರುದ್ರದೇವರನ್ನ ಕೇಳಿದಾಗ ರುದ್ರದೇವರ ಮಾತನ್ನ ಉಲ್ಲಂಘನ ಮಾಡಿ ಹೊರಡು ಹೋಗುವಳ? ಇಲ್ಲ, ತಂದೆ ಯಾವಾಗಾದ್ರೂ ರುದ್ರದೇವರನ್ನ ದೂಷಣ ಮಾಡಿದ್ರು ಅಂತ ಗೊತ್ತಾಯಿತೋ ಅವಾಗೇ ನಿಶ್ಚಯ ಮಾಡಿದ್ದಂತೆ, ತಂದೆ ಮನೆಗೆ ಹೋಗಿ ಅವರೆದಗೇನೆ ಈ ಶರೀರ ದಹನ ಮಾಡಬೇಕು ಅಂತ. ಅದಕ್ಕೆ ರುದ್ರದೇವರು ಮರಣಕ್ಕೆ ಕಲ್ಪನೆ ಆಗುತ್ತೆ ಅಂದ್ರೆ ಆಜ್ಞೆ ಅಂತ ಹೊರಟು ಹೋಗ್ತಾ ಇದ್ದಾಳೆ. ಇದೆಲ್ಲಿ ಯಾರು ಹೇಳಿದ್ರು? ವಿಷ್ಣುತೀರ್ಥರು ಹೇಳುತ್ತಾರೆ, ಭಾವಿ ಕಾರ್ಯವಶ ಅಂತ ಹೇಳ್ತಾರೆ, ಮುಂದೆ ಕಾರ್ಯ ಆಗಬೇಕು, ಆ ಕಾರ್ಯಕ್ಕಾಗಿ ತಾನು ಹೊರಟು ಹೋಗ್ತಾ ಇದ್ದಾಳಂತೆ. ಹೋಗಿ ಈ ರೀತಿಯಾಗಿ ಶರೀರ ದಹನ ಮಾಡಿಕೊಂಡು ಆಕೆ ವಿಶೇಷವಾಗಿ ರುದ್ರದೇವರ ದ್ವೇಷಿಗಳಿಗೆ ತಾವು ಮಾಡಬೇಕಾದ ದಂಡನೆಯನ್ನು ತೋರಿಕೊಟ್ಟು ಸರಿ. ನಾರದರು ಬರ್ತಾ ಇದ್ದಾರೆ, ರುದ್ರದೇವರಿಗೆ ಹೇಳ್ತಾ ಇದ್ದಾರೆ. ರುದ್ರದೇವರು ಸಿಟ್ಟಿನಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿ ಜಟಾಜುಟದಿಂದ ಕಳಿಸ್ತಾ ಇದ್ದಾರೆ. ಹೇಳುತ್ತಾರೆ ನಾರದರು ಹೇಳಿದ್ರೆ ಹೊರತು ರುದ್ರದೇವರಿಗೆ ಗೊತ್ತಿಲ್ಲದೆ ನಾರದ ಬರುವವರೆಗೂ ರುದ್ರದೇವರು ಪ್ರಶಾಂತವಾಗಿದ್ರು. ನಾರದರು ಹೇಳಿದ ಕೂಡಲೇ ಸಿಟ್ಟಿನಿಂದ ಜಟೆ ಕಿತ್ತಿ ಅಲ್ಲಿಂದ ರುದ್ರದೇವರ ಇದು ನಮ್ಮ ವೀರಭದ್ರನ ಸೃಷ್ಟಿಯಾಯಿತು. ಹೇಳುತ್ತಾರೆ ಸತೀದೇವಿ ಒಳಗಿದ್ದು ಮನಸ್ಸಿನಲ್ಲಿ ಯೋಗಾಗ್ನಿಯನ್ನು ಸೃಷ್ಟಿಯಾಗುವಂತೆ ಮಾಡಿ ದಹನ ಆಗುವಾಗ ಒಳಗೆ ನಿಂತು ಶರೀರ ದಹನ ಮಾಡಿಸಿದ್ದೇ ರುದ್ರದೇವರು. ಅಷ್ಟು ಮಾಡಿಸ್ತಾ ಇದ್ರು ಕೂಡ ಕೈಲಾಸದಲ್ಲಿ ಪ್ರಶಾಂತವಾಗಿಯೇ ಇದ್ರು. ನಾರದರಕ್ಕಿಂತ ಮೊದಲು ಗೊತ್ತಿದ್ದ ಅವರಿಗೇನೆ, ಮತ್ತೆ ನಾರದರು ಹೇಳಿದಾಗ ಸಿಟ್ಟಾಗಿ ಬಂತು ಅಂದ್ರೆ ಇಲ್ಲ, ಲೋಕಕ್ಕೆ ತಕ್ಕಂತೆ ಇಷ್ಟು ಪ್ರದರ್ಶನ ಮಾಡಿದ್ರು. ವೀರಭದ್ರನನ್ನ ಕಳಿಸ್ತಾ ಇದ್ದಾರೆ, ವೀರಭದ್ರ ಹಳೆಯ ಕಾಲದ ರುದ್ರನಂತೆ ಬಂದು ಎಲ್ಲವನ್ನ ಧ್ವಂಸ ಮಾಡುತ್ತಾ ಇದ್ದಾರೆ. ಕೊನೆಗೆ ದಕ್ಷ ಪ್ರಜಾಪತಿಗಳ ತಲೆಯನ್ನ ಕತ್ತರಿಸಲಿಕ್ಕೆ ನೋಡಿದಾಗ ತಲೆ ಅಲ್ಲ ಚರ್ಮವೂ ಕತ್ತರಿಸಲಿಕ್ಕೆ ಆಗ್ಲಿಲ್ಲ. ಯಾಕೆ, ಯಜ್ಞಾಭಿಮಾನಿಯಾಗಿ ಭಗವಂತ ಇರ್ತಾನೆ, ಭಗವಂತನೇ ಆ ಯಜಮಾನನ ರಕ್ಷಣೆ ಮಾಡುತ್ತಾ ಇರ್ತಾನೆ. ಅವಾಗೆ ಆ ಭಗವಂತನ ಪ್ರೀತ್ಯರ್ಥವಾಗಿ ಇವನೇ ಯಜ್ಞಪಶು ಅಂತ ರುದ್ರದೇವರೇ ಮೂಲ ರೂಪದಿಂದ ಬಂದು ಆ ಶಿರಸ್ಸನ್ನು ಕತ್ತರಿಸಿದಾಗ ಹೋಯಿತದು ಅಂತ ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ ತಮ್ಮನ್ನ ಬೈದದ್ದಕ್ಕೆ ದಕ್ಷ ಪ್ರಜಾಪತಿಗಳ ತಲೆಯನ್ನ ಕಡಿಯೋದು ಸರಿಯ? ಗುರುಗಳು ಅಂತ ಹೇಳುತ್ತಾರೆ ಜಗತ್ತಿಗೆ ಗುರುಗಳು, ವೈಷ್ಣವಾನ ಯಥಾಶಂಭುಹು ಅಂತ. ಶಿಷ್ಯರ ಲಕ್ಷಣವೇ ತಪ್ಪು ಮಾಡು, ಶಿಷ್ಯರು ತಪ್ಪು ಮಾಡಿದಾಗ ಅವರನ್ನು ಬಿಟ್ಟು ಹೋಗೋದಾಗ್ಲಿ ಅಥವಾ ಅವರನ್ನ ಪುರಾಯಿರತ ತಲೆ ಕತ್ತರಿಸುವುದಾಗ್ಲಿ ಗುರುಗಳು ಮಾಡುವುದಾದರೆ ಅವರನ್ನ ಗುರುಗಳು ಅಂತ ಯಾಕೆ ಕರೀಬೇಕು? ಈ ಪ್ರಶ್ನೆಗಳೆಲ್ಲ ಬರುತ್ತವೆ. ಆಗ ಉತ್ತರ ಕೊಡುತ್ತಾರೆ ದಕ್ಷ ಪ್ರಜಾಪತಿಗಳಿಗೆ ಯಾವುದು ಹಿತವಾಗಿರುತ್ತೋ ಅದೇ ಮಾಡಬೇಕು ಅಂತ ತಲೆ ಕತ್ತರಿಸಿದ್ರು. ನಂತರ ಅದಕ್ಕೆ ಮುಂದೆ ಉತ್ತರ ಕೊಡುತ್ತಾರೆ ರುದ್ರದೇವರ ಹತ್ರ ಬ್ರಹ್ಮದೇವರು ಬರ್ತಾ ಇದ್ದಾರೆ, ಸ್ತೋತ್ರ ಮಾಡುತ್ತಾ ಇದ್ದಾರೆ, ಶಾಂತ ಮಾಡುತ್ತಾ ಇದ್ದಾರೆ. ಅಲ್ಲ ರುದ್ರದೇವರು ಸ್ತೋತ್ರ ಮಾಡಿದ್ರ, ರುದ್ರಾಂತರ್ಗತ ನಾರಸಿಂಹನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರಂತೆ. ಅಲ್ಲ ರುದ್ರಾಂತರ್ಗತ ನಾರಸಿಂಹನನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಎದುರಿಗಿರೋದು ರುದ್ರದೇವರು, ನೀವು ಮಧ್ವಾಚಾರ್ಯರು ಹೇಳ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ನಾವು ಅದು ಒಪ್ಪಲ್ಲ ಅಂದ್ರೆ ಹೇಳ್ತಾರೆ. ಆ ಸ್ತೋತ್ರ ನೋಡಿ ನೋಡಿ ಹೇಳಿ ಅಂತಾರೆ ಆಚಾರ್ಯರು. ಆ ಸ್ತೋತ್ರ ಹೀಗೆ ಬರುತ್ತೆ, ಯಾರಾದರೂ ಎದುರೇಗಿದ್ದರೆ ಅವರನ್ನ ಸ್ತೋತ್ರ ಮಾಡಬೇಕಾದ್ರೆ ನೀವು ಇನ್ನೊಬ್ಬರಿಗೆ ಶಕ್ತಿ ಕೊಡುವವರು ಅಂತ ಸ್ತೋತ್ರ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ನಿಮಗೇನೆ ಶಕ್ತಿ ಕೊಡುವವರು ಅಂತ ಹೇಳ್ತೀವ? ಶಕ್ತೇ ಶಿವಸ್ಯ ಚ ಪರಂ. ರುದ್ರದೇವರನ್ನು ನೋಡಿ ಬ್ರಹ್ಮದೇವರು ಹೇಳಿದ ಮಾತು, ನೀವು ರುದ್ರದೇವರಿಗೂ ಶಕ್ತಿ ಕೊಡತಕ್ಕಂಥವ ಅಂತ ಸ್ತೋತ್ರ ಮಾಡುತ್ತಾರೆ. ರುದ್ರದೇವರನ್ನು ನೋಡಿ ರುದ್ರದೇವರಿಗೂ ಶಕ್ತಿ ಕೊಡತಕ್ಕಂಥವ ಅಂತ ಸ್ತೋತ್ರ ಮಾಡೋದು ಕೊಡುತ್ತಾ? ಕೊಡಲ್ಲ. ಹಾಗಾದ್ರೆ ಇನ್ನೊಬ್ಬರು ಬೇರೆಯವರು ಹೇಳಿರಬೇಕು, ಯಾರು ರುದ್ರ ಅಂತರ್ಗತ ನರಸಿಂಹನಿಗೆ ಕೊಡುತ್ತದು. ಸರಿ, ಒಳಗೆ ಬಿಂಬಮೂರ್ತಿಯಾದ ನರಸಿಂಹ ಶಾಂತನಾದರೆ ರುದ್ರದೇವರು ಪ್ರತಿಬಿಂಬ ಶಾಂತ ಆಗಲೇಬೇಕಲ್ಲ. ಆ ರೀತಿಯಲ್ಲಿ ರುದ್ರದೇವರು ಶಾಂತರಾಗ್ತಾ ಇದ್ದಾರೆ, ಯಜ್ಞ ವಾಟಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ, ದಕ್ಷ ಪ್ರಜಾಪತಿಗಳನ್ನು ಬದುಕಿಸ್ತಾ ಇದ್ದಾರೆ ಯಜ್ಞ ಪಶುವಿನ ಶಿರಸ್ಸನ್ನ ಇಟ್ಟು. ಆಗ ದಕ್ಷ ಪ್ರಜಾಪತಿಗಳ ಬಾಯಿಂದ ಬರ್ತಾ ಇದೆ, ಹೇ ಸ್ವಾಮಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ, ನನಗ ತಲೆ ಕತ್ತರಿಸಿ, ಆ ತಲೆ ಇದ್ದಿದ್ರೆ ಈ ನಾಲಿಗೆಯಿಂದಲೇನೆ ರುದ್ರದೇವರನ್ನ ಬೈದೆ ಅಂತ ಇಡೀ ದುಃಖದಿಂದ ನನ್ನ ಎಲ್ಲಾ ಸಾಧನೆ ಪೂರ್ಣ ಮಾಡಬೇಕಾಗಿತ್ತು, ನನಗ ದೌರ್ಭಾಗ್ಯ ತಪ್ಪಿಸಿ ಬೇರೊಂದು ಶಿರಸ್ಸನ್ನು ಕೊಟ್ಟು ಉಪಕಾರ ಮಾಡಿದ್ದೀರಾ ಅಂತ ಸ್ತೋತ್ರ ಮಾಡುತ್ತಾರೆ. ಅವಾಗ ಜಗತ್ತಿಗೆ ಗೊತ್ತಾಯಿತು ರುದ್ರದೇವರು ಇಂಥ ಒಳ್ಳೆ ಉಪಕಾರ ಮಾಡುತ್ತಾರಷ್ಟೇ ಹೊರತು ತಮ್ಮನ್ನ ದ್ವೇಷ ಮಾಡಿದ್ದಕ್ಕೆ ತಲೆ ಕತ್ತರಿಸುವವರಲ್ಲ ಅಂತ ಹೇಳಿಕೊಡುತ್ತಾರೆ. ಆ ರೀತಿಯಲ್ಲಿ ಈ ದಕ್ಷಯಜ್ಞ ಘಟ್ಟ ಧ್ವಂಸಘಟ್ಟ ಏನು ತೋರಿಸಿಕೊಡುತ್ತೆ ಅಂದರೆ ಜೀವನದಲ್ಲಿ ರುದ್ರದೇವರಿಗೆ ವಿಶೇಷವಾದ ಭಾಗ ಇದೆ, ಜ್ಞಾನಿಗಳಾದ ಗುರುಗಳಾದ ರುದ್ರದೇವರಿಗೆ ಭಾಗ ಇದೆ. ಯಾರಾದರೆ ರುದ್ರದೇವರಿಗೆ ಭಾಗ ಕೊಡಲ್ಲ ತಮ್ಮ ಜೀವನದಲ್ಲಿ ಅವರ ಜೀವನ ಯಜ್ಞ ಧ್ವಂಸ ಎಂಬುದನ್ನು ಚೆನ್ನಾಗಿ ತೋರಿಕೊಡುತ್ತಾರೆ. ಅಲ್ಲ ಅಂಥವರು ಇರ್ತಾರ ಅಂದ್ರೆ ಅವರನ್ನ ಕರೀತಾರೆ ಶ್ರೀ ವೈಷ್ಣವರು ಅಂತ ಕರೀತಾರೆ. ಅವರು ತಮ್ಮವರು ಉಪದೇಶ ಕೊಡೋದು ಹೇಗೆ ಅಂದ್ರೆ ಎದುರಿಗೆ ಹುಲಿ ಬರ್ತಾ ಇದ್ರೆ ಹಿಂದೆ ಶಿವ ದೇವಸ್ಥಾನ ಇದೆ, ರುದ್ರದೇವರ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬಚ್ಚಿಟ್ಟುಕೊಂಡ್ರೆ ಬದುಕಬಹುದು, ಆದರೆ ಅದಕ್ಕಿಂತ ಹುಲಿ ಬಾಯಲ್ಲೇ ಬೀಳು, ರುದ್ರ ದೇವಸ್ಥಾನಕ್ಕೆ ಹೋಗಬೇಡ ಅಂತ ಉಪದೇಶ ಕೊಡುತ್ತಾರೆ. ರುದ್ರ ದರ್ಶನ ಮಾಡಲ್ಲ, ಗಣಪತಿ ಪೂಜಾ ಮಾಡಲ್ಲ ಅವರು, ಪಾರ್ವತಿ ದರ್ಶನ ಮಾಡಲ್ಲ ಅವರು. ಅಷ್ಟೇ ಅಲ್ಲ, ಕಲಶಾಂತ ಮಾಡಿದರೆ ದೇವರ ಪೂಜಾ ಕಲಶ ಇಡ್ತಾರೆ ನೋಡಿ ಅವರು. ಶ್ರೀವೈಷ್ಣವರ ದೇವಸ್ಥಾನದಲ್ಲಿ ಐದು ಪಂಚಪಾತ್ರಗಳಿಟ್ಟಿರ್ತಾರೆ, ಉದ್ದಕ್ಕಿರುತ್ತಷ್ಟು ಹೊರತು ಅದಕ್ಕೆ ಕಂಠ ಇರಲ್ಲ. ಅವರಲ್ಲಿ ಯಾವ ಪಾತ್ರೆಯೂ ಕಂಠ ಇರಲ್ಲ. ಯಾಕೆ ಅಂದ್ರೆ ಕಂಠೆ ರುದ್ರ ಸಮಾಶ್ರಿತ ಅಂತ ಬರುತ್ತೆ. ಕಂಠ ಇಟ್ಟರೆ ತಾನೇ ರುದ್ರ ಬರೋದು, ಕಂಠವೇ ಬೇಡ ಅಂತ ಬಿಟ್ಟು ಅವರು ಯಾವ ಪಾತ್ರೆಗೂ ಕಂಠ ಇರಲ್ಲ. ಅವರು ಮಾಮೂಲು ಕುಡಿಯೋ ನೀರಿನ ಪಾತ್ರೆಗೂ ಕಂಠ ಇರಲ್ಲ ಅವರಿಗೆ. ಅದಕ್ಕೆ ಅವರಿಗೂ ಕಂಠ ಇಲ್ಲದೆ ಹೋಗ್ತಾ ಇರುತ್ತೆ. ಅಂದ್ರೆ ಕಂಠ ಇಲ್ಲ ಅಂದರೆ ಭಗವಂತ ಅವರ ಮಾಡಿದ ಸ್ತೋತ್ರವನ್ನೇ ಮೆಚ್ಚಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ದಕ್ಷಯಜ್ಞ ಧ್ವಂಸಘಟ್ಟವನ್ನು ತೋರಿಕೊಟ್ಟು ನಂತರ ಉತ್ತಾನಪಾದರಾಜನ ಮಗನಾಗಿರತಕ್ಕಂಥ ಧ್ರುವರಾಜರ ಚರಿತ್ರೆಯನ್ನ ತಿಳಿಸಿಕೊಡುತ್ತಾರೆ. ಯಾರನ್ನ ಸ್ಮರಣೆ ಮಾಡಿದರೆ ನಿತ್ಯ ಮೃಷ್ಟಾನ್ನ ಭೋಜನ ಬರುತ್ತೆ ಅಂತ ಎಲ್ಲರೂ ಕೂಡ ಸ್ಮರಣೆ ಮಾಡುತ್ತಾರೋ ಅಂತ ಶ್ರೀಪಾದರಾಜರ ಪೂರ್ವಾವತಾರ. ಅಲ್ಲರಿ, ಶ್ರೀಪಾದರಾಜರು ಧ್ರುವರಾಜರು ಅಂತ ಯಾರು ಹೇಳಿದರು? ತುಂಬಾ ಜನ ದಾಸರು ಹೇಳಿದರು, ಪುರಂದರದಾಸರು ಹೇಳಿದರು, ಮಧ್ಯಪತಿ ವಿಠಲರು ಹೇಳುತ್ತಾರೆ. ಧ್ರುವರಾಜರು ಶ್ರೀಪಾದರಾಜರು ಧ್ರುವನವತಾರ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ವಾದಿರಾಜರು ಒಂದು ಸ್ತೋತ್ರ ಮಾಡುತ್ತಾರೆ, ಮೊನ್ನೆ ಸಿಕ್ಕಿತ್ತು ನನಗೆ, ಅಪರೂಪದ ಶ್ರೀಪಾದರಾಜರ ಸ್ತೋತ್ರ. ಅದರಲ್ಲಿ ಹೇಳುತ್ತಾರೆ, ಔತ್ತಾನಪಾದಿ ಯತಿರಾಟ್ ಅಂತ ಹೇಳುತ್ತಾರೆ. ಉತ್ತಾನಪಾದರಾಜರ ಮಗನಾಗಿರತಕ್ಕಂಥವರೇ ಇಲ್ಲಿ ಯತಿರಾಜರಾಗಿ ಬಂದಿದ್ದಾರೆ ಅಂತ ಅದ್ಭುತವಾಗಿ ಸ್ತೋತ್ರ ಮಾಡುತ್ತಾರೆ. ಅಂಥ ಧ್ರುವರಾಜರ ಚರಿತ್ರೆ ಇಲ್ಲೆಲ್ಲ ಕಡೆ ಕೂಡ ಇವರ ಚರಿತ್ರೆ ಅವರ ಚರಿತ್ರೆ ಅಂತ ನಾವು ಎಷ್ಟು ಕಾಲ ನೋಡುತ್ತಾ ಇರ್ತೇವೆ. ನಾವು ಯಾವಾಗೂ ಎಲಿಮೆಂಟರಿ ಸ್ಟೇಜ್ ಅಲ್ಲೇ ಕೂತಿರ್ತೇವೆ. ಅದಕ್ಕೆ ಭಾಗವತದಲ್ಲಿ ಹೇಳುತ್ತಾರೆ, ಪುಷ್ಪದಿಂದ ಸಾರ ತೆಗೆದಂತೆ ಎಲ್ಲಾ ಕಥೆಗಳಿಂದ ಹರಿಕಥೆಯನ್ನು ನಮಗೆ ಹೇಳಿ. ಹರೇ ಕಥಾಮೇವ ಕಥಾಸುಸಾರಂ ಅಂತ ಹೇಳ್ತಾರೆ. ಹರಿಕಥಾ ಎಲ್ಲ ಕಥೆಗಳಲ್ಲಿ ಸಾರ. ನಾವು ಅಂದುಕೊಡುತ್ತೇವೆ ಇವರ ಕಥ ಅವರ ಕಥ ಅವರ ಕಥ, ಈ ಎಲ್ಲದರಲ್ಲಿ ರಾಮ ಕೃಷ್ಣಾದಿ ರೂಪಗಳ ಕಥ ಶ್ರೇಷ್ಠ, ಅದು ಕೇಳೋಣ ಅಂತ. ಹಾಗಲ್ಲ ಅಂತ ಹೇಳುತ್ತಾರೆ. ಅಂದರೆ ಇವಾಗ ಧ್ರುವರಾಜರ ಚರಿತ್ರೆ ಬರುತ್ತಾ ಇದೆ. ಧ್ರುವರಾಜರ ಚರಿತ್ರೆ ಎಂಬ ಪುಷ್ಪ, ಆ ಧ್ರುವರಾಜರ ಸಕಲೇಂದ್ರಿಯಗಳಲ್ಲಿ ನಿಂತು ವ್ಯಾಪಾರ ಮಾಡಿಸಿದ ಭಗವಂತನ ಚರಿತ್ರೆ ಒಳಗೆ ಕೂತಿದೆ. ಆ ಚರಿತ್ರೆ ಯಾರದ್ದು? ಭಗವಂತನದು. ಧ್ರುವರಾಜರ ಮೂಲಕ ಮಾಡಿಸಿದ ಭಗವಂತನ ಚರಿತ್ರೆ ಅದು. ಧ್ರುವ ಚರಿತ್ರ ಅಂದ್ರೆ ಧ್ರುವರಾಜರೊಳಗೆ ಧ್ರುವ ಅಂತ ಕರೆಸಿಕೊಂಡು ಸ್ವಾಮಿ ಇದ್ದಾನೆ. ಆ ರೀತಿಯಾಗಿ ಬಿಂಬನ ಪ್ರತಿಯೊಬ್ಬರ ಚರಿತ್ರೆಯಲ್ಲಿ ಬಿಂಬನ ಕಥಾ ತೆಗೆಯಲಿಕ್ಕೆ ಹೊರಗಾಯಿತ ನಮಗಾಯಿತ, ಅದು ನಿಜವಾದ ಕಥಾ. ಅದನ್ನೇ ಹೇಳ್ತಾ ಇದ್ದಾರೆ. ಕಥಾರತಿ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಭಾಗವತದಲ್ಲಿ. ಕಥಾ ಶಬ್ದಕ್ಕರ್ಥ ಬಿಂಬಕ್ರಿಯಾ ಅಂತರ್ಥ. ಆ ರೀತಿಯಲ್ಲಿ ಧ್ರುವರಾಜರು ಉತ್ತಾನಪಾದರಾಜನ ಮಕ್ಕಳಾಗ್ತಾ ಇದ್ದಾರೆ. ಉತ್ತಾನಪಾದರಾಜರಿಗೆ ಇಬ್ಬರು ಹೆಣ್ಣಂದರು, ಸುರುಚಿ ಸುನೀತಿ ಅಂತ. ಸಹಜವಾಗಿ ಮನುಷ್ಯನ ಬುದ್ಧಿ ರುಚಿ ಕಡೆಗೆ ಹೋಗುತ್ತೆ, ನೀತಿ ಕಡೆಗೆ ಹೋಗಲ್ಲ. ರುಕು ಅಂದ್ರೆ ಕಾಂತಿ, ಆ ಶರೀರದ ಕಾಂತಿಯ ಬಗ್ಗೆ ಹೋಗ್ತಾ ಇರುತ್ತೆ, ಒಳ್ಳೆ ಬುದ್ಧಿಯ ಬಗ್ಗೆ ಹೋಗಲ್ಲ. ಉತ್ತಾನಪಾದರಾಜನಿಗೂ ಕೂಡ ಸುರುಚಿಯ ಮೇಲೆ ಅಭಿಮಾನ, ಸುನೀತಿಯನ್ನ ಕಡೆಗಣಿಸಿದ. ಉತ್ತಾನಪಾದರಾಜನ ಸುರುಚಿಯ ಹೆಂಡತಿಯ ಮಗ ಉತ್ತಮ ತೊಡೆಯ ಮೇಲೆ ಆಡತಾ ಇದ್ದ. ಸುನೀತಿಯ ಮಗ ಧ್ರುವ ತಾನೂ ತೊಡೆಯ ಮೇಲೆ ಆಡಬೇಕು ಅಂತ ಬಂದಾಗ ಸುರುಚಿ ಮಲತಾಯಿ ಹೇಳುತ್ತಾ ಇದ್ದಾಳೆ, ನೀನು ದೌರ್ಭಾಗ್ಯವಂತ, ಈ ಜನ್ಮದಲ್ಲಿ ತಂದೆಯ ತೊಡೆಯನ್ನು ಏರ್ಲಿಕ್ಕಿಲ್ಲ, ಇನ್ನೊಂದು ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ನಿನ್ನ ತಾಯಿ ದೌರ್ಭಾಗ್ಯವಂತಳು, ಅವಳ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಈ ಭಾಗ್ಯ ಇಲ್ಲ, ಇನ್ನೊಂದು ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿವ ನಿನಗೆ ಸಿಗುತ್ತೆ ಅಂದಾಗ ತಾಯಿಯನ್ನ ಮಾತಂದದ್ದಕ್ಕೆ ತುಂಬಾ ದುಃಖದಿಂದ ಹೋಗಿ ತಾಯಿಯನ್ನು ಕೇಳುತ್ತಾ ಇದ್ದಾನೆ. ಅಮ್ಮ ನಿನ್ನನ್ನು ಹೀಗೆ ಹೇಳುತ್ತಾ ಇದ್ದಾರೆ. ಅವಾಗಾಕೆ ಅಂದು, ಸತ್ಯವಾದ ಮಾತೇನಯ್ಯ, ಈ ಜನ್ಮದಲ್ಲಿ ಈ ಗಂಡನ ಅಭಿಮಾನ ಪಡೆಯಲಿಕ್ಕೆ ನನಗಾಗ್ಲಿಲ್ಲ, ಆ ರೀತಿಯಲ್ಲಿ ದೌರ್ಭಾಗ್ಯವಂತಳೆ. ಆದರೆ ಭಗವಂತನ ಕರುಣ ಇದೆಯಪ್ಪ, ನೀನು ಈ ತೊಡೆಗಾಗಿ ಪ್ರಯತ್ನ ಮಾಡಬೇಡ, ಇದು ಬಿದ್ದೋಗುವುದೇ ಯಾವಾಗಾದ್ರೂ ಸರಿ. ಭಗವಂತನ ಶ್ರೀಹರಿ ಜಗದಪ್ಪನ ತೊಡೆ ಕೇಳು ಅಂತ ಹೇಳಿದಾಗ ಐದಾರು ವರ್ಷದ ಹುಡುಗನನ್ನ ಕಾಡಿಗೆ ಕಳಿಸ್ತಾ ಇದ್ದಾಳೆ. ಏ ಕಳಿಸಬಹುದು ಅಂತ ಹೇಳ್ತೀರಾ? ನಮ್ಮನೆಯಲ್ಲೇ ಕಾನ್ವೆಂಟ್ಗೆ ಹೋಗಿರ್ತಾರೆ, ಸ್ಕೂಲಿಗೆ ಹೋಗಿರ್ತಾರೆ ಹುಡುಗರು. ಐದು ಗಂಟೆ ಆದ ಕೂಡಲೇ ಬರಬೇಕು, ಆರು ಗಂಟೆಗೆ ಬರಬೇಕು. ಬಂದಿಲ್ಲ, ಇಪ್ಪತ್ತು ಫೋನ್ ಹೋಗ್ತಾ ಇರುತ್ತೆ, ಹೌದಾ ಇನ್ನಾ ಬರಲಿಲ್ಲ, ಮಗ ಬರಲಿಲ್ಲ, ಮೊಮ್ಮಗ ಬರಲಿಲ್ಲ ಅಂತ ಹೋಗ್ತಾ ಇರುತ್ತೆ. ಅಂಥದ್ದು ಕಾಡಿಗೆ ಕಳಿಸಿದರೆ ಆ ಕೂಸನ್ನ ಯಾವುದು ತಿಂದ್ರೂ ಗತಿ ಇಲ್ಲ. ಅಲ್ಲಿ ತಿನ್ನಲಿಕ್ಕೆ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲ, ಸಿಕ್ಕರೆ ಸಿಕ್ಕೀತು ಇಲ್ಲದ್ರೆ ಇಲ್ಲ. ಈ ಮಗುವಿಗ ಹಣ್ಣು ಹಂಪದು ತೆಗೀಲಿಕ್ಕೂ ಆಗಲ್ಲ, ಬಿದ್ದಿದ್ರೆ ತಿನ್ನಬೇಕು. ಅದು ಪ್ರಾಣಿಗಳು ಬಿಟ್ಟಿದ್ರೆ ತಿನ್ನಬೇಕು. ಹೇಗಿರ್ತಾನೋ ಗೊತ್ತಿಲ್ಲ, ಆದರೆ ಆಕೆಗೆ ಒಂದೇ ಒಂದು, ಹರಿ ರಕ್ಷಣೆ ಮಾಡತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಶುಕ್ರಾಚಾರ್ಯರು ಹೇಳುತ್ತಾರೆ. ಹರಿವಂಶದಲ್ಲಿ ಬರುತ್ತೆ. ಧ್ರುವರಾಜರ ಒಂದ ತಪಸ್ಸನ್ನ ಹೊಗಳತ, ಧ್ರುವಮಂಡಲವನ್ನ ಹೊಗಳತ, ನಂತರ ಹೇಳುತ್ತಾರೆ ಧ್ರುವರಾಜರಿಗೆ ಅಂಥ ಉಪದೇಶ ಕೊಟ್ಟ ತಾಯಿಗಾಗಿ ದೇವ ಒಂದು ಮಂಡಲವನ್ನ, ನಕ್ಷತ್ರವನ್ನ ಕೊಡತಾ ಇದ್ದ, ನಕ್ಷತ್ರ ಮಂಡಲ ಅಲ್ಲಿ ಆಕೆಗೆ ಸ್ಥಾನ ಕೊಡತಾ ಇದ್ದಾರೆ. ಅಮ್ಮ, ಜಗತ್ತಿಗಿಂತ ಒಳ್ಳೆ ಮಗುವನ್ನು ಕೊಟ್ಟಿದೆಯಲ್ಲ, ನಿನಗೆ ಈ ಸ್ಥಾನ ಉಚಿತವೇ ಅಂತ ಹೇಳ್ತಾರೆ. ಆ ರೀತಿಯಾಗಿ ಧ್ರುವರಾಜರು ಬರುತ್ತಾ ಇದ್ದಾರೆ. ಬರುವ ಕಾಲಕ್ಕೆ ನಾರದರು ನೋಡಿ ಹೇಳುತ್ತಾರೆ, ಮಗು ಯಾಕೆ ಬರ್ತಾ ಇದೀಯ, ಕಾಡು ಸುಖ ಇಲ್ಲ, ನೀನು ಹಂಸತೂರಿಕಾ ತಲ್ಪದಲ್ಲಿ ಬೆಳೆದವ, ಇಲ್ಲಿ ಏನು ಸಿಗಲ್ಲ, ಮಲಗಿದರೆ ಮುಳ್ಳು ಕಲ್ಲು ಚುಚ್ಚತ್ತೆ, ನಿದ್ದೆ ಬರಲ್ಲ, ಒದ್ದಾಡ್ತೀಯ ಹೋಗು. ಅವಾಗ ಧ್ರುವರಾಜರು ಹೇಳ್ತಾರೆ, ಮಲತಾಯಿಯ ಮಾತಕ್ಕಿಂತ ನೋವು ಇಲ್ಲೇನು ಆಗಲ್ಲ ಹೆಚ್ಚು, ಅದಕ್ಕೆ ನಾನು ಇಲ್ಲೇ ಇರ್ತೇನೆ. ಹಾಗೆ ನಾರದರು ದೇವರಿಗೆ ಕೈ ಮುಗಿತಾರೆ. ಇವೆಲ್ಲ ಒಳಗೆ ಒಳಗೆ ಚಿಕ್ಕ ಚಿಕ್ಕದಲ್ಲ, ದೊಡ್ಡ ದೊಡ್ಡ ರಹಸ್ಯಗಳೆಲ್ಲ ಹೇಳ್ತಾ ಬರ್ತಾರೆ. ಅವರು ಕೈ ಮುಗಿದು ದೇವರಿಗೆ, ಅಂದರೆ ಇದೇ ಭಗವಂತ ಈ ವ್ಯಕ್ತಿಯನ್ನ ಕ್ಷತ್ರಿಯನನ್ನಾಗಿ ಹುಟ್ಟಿಸಿ ರೋಷ ವಿಪರೀತ ಬರುವಂತೆ ಮಾಡಿದ್ದಾನೆ. ಇದೇ ಬ್ರಾಹ್ಮಣ ಹುಡುಗನಾಗಿದ್ರೆ ಆ ಸಿಟ್ಟು ಹಾಗೆ ಕಡಿಮೆಯಾಗಿ ಹೋಗ್ತಾ ಇತ್ತು. ದೀರ್ಘಕಾಲದ ಸಿಟ್ಟು ಕ್ಷತ್ರಿಯರಿಗೆ ಭೂಷಣ, ಅದು ಭೂಷಣ ಅಲ್ಲ, ಸ್ವಾಮಿ ಕೊಡತಾನೆ ಒಳಗಿದ್ದು. ಆಯಾ ಜಾತಿ ಧರ್ಮಗಳನ್ನ ಆಯಾ ವ್ಯಕ್ತಿಗಳಲ್ಲಿ ಹೊರಗೆ ಹಾಕುವ ಆ ಬಿಂಬಮೂರ್ತಿಯ ವ್ಯಾಪಾರಕ್ಕೆ ಕೈ ಮುಗಿಯುತ್ತಾ ಇದ್ದಾರೆ, ಆಶೀರ್ವಾದ ಮಾಡುತ್ತಾ ಇದ್ದಾರೆ ಮಗುವಿಗೆ. ಭಗವಂತ ಕರಕೊಂಡು ಬರುತ್ತಾ ಇದ್ದಾನೆ ಆ ಮಗುವನ್ನ, ಉಪದೇಶ ಕೊಡುತ್ತಾ ಇದ್ದಾರೆ. ವಾಸುದೇವ ಮಂತ್ರವನ್ನ, ಯಾವ ಮಂತ್ರವನ್ನ ಜಪ ಮಾಡಿದರೆ, ಒಂದು ವಾರ ಜಪ ಮಾಡಿದರೆ ಸಾಕು, ಆಕಾಶದಲ್ಲಿ ದೇವತೆಗಳ ಸಂಚಾರ ಮಾಡುವುದೆಲ್ಲ ಕಾಣಿಸಿಬಿಡುತ್ತೋ, ಅಂಥ ಒಳ್ಳೆ ಮಂತ್ರವನ್ನ ಕೊಟ್ಟು ಮಧುವನಕ್ಕೆ ಹೋಗಯ್ಯ ಅಂತ ಕಳಿಸ್ತಾ ಇದ್ದಾರೆ. ಅಲ್ಲಿಗೆ ಬಂದು ತಪಸ್ಸನ್ನ ಮಾಡುತ್ತಾ ಇದ್ದಾರೆ, ಮೂರು ಹೊತ್ತು ಸ್ನಾನ ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದ್ಭುತವಾದ ಭಗವಂತ ರೂಪವನ್ನು ಧಾರಣೆ ಮಾಡುತ್ತಾ ಇದ್ದಾರೆ. ಮೊದಲನೇ ತಿಂಗಳು ಮೂರು ದಿನಕ್ಕೊಮ್ಮೆ ಒಂದು ಹಣ್ಣನ್ನು ತಗೊಳ್ತಾ ಇದ್ದಾರೆ. ಮೊದಲು ಮೊದಲು ಬೇರದ ಹಣ್ಣು, ನಂತರ ನಂತರ ಬೋರೆ ಹಣ್ಣು ಸಿಗ್ತಾ ಇದೆ. ಆ ಬೋರೆ ಹಣ್ಣು ತಿಂದಿದ್ದಾರೆ ಮೂರು ದಿನಕ್ಕೊಮ್ಮೆ. ಎರಡನೇ ತಿಂಗಳಲ್ಲಿ ಆರು ದಿನಕ್ಕೊಮ್ಮೆ ತಲೆಗೆ ಉದುರಿ ಬಿದ್ದ ಎಲೆಗಳನ್ನು ತಗೊಳ್ತಾ ಇದ್ದಾರೆ ಆರು ದಿನಕ್ಕೊಮ್ಮೆ. ಅಲ್ಲ, ಎಲೆ ಗಿಡದಲ್ಲಿದ್ದೇನು ಬಿದ್ದರೆ ಏನು, ಅದರಲ್ಲೇನು ವಿಶೇಷ ಅಂದರೆ, ಗಿಡದಲ್ಲಿದ್ದಾಗ ಎಲೆಗೆ ಸತ್ವ ಜಾಸ್ತಿ ಇರುತ್ತೆ, ತಾನಾಗಿ ಉದುರು ಬಿದ್ದಾಗ ಸತ್ವ ಕಡಿಮೆ ಇರುತ್ತೆ. ತಮ್ಮ ತಪಸ್ಸು ಗಿಡಕ್ಕೂ ತೊಂದರೆ ಆಗಬಾರದು, ಜೀವಿಗೂ ತೊಂದರೆ ಆಗಬಾರದು, ಕಿತ್ತು ತಿಂದರೆ ತೊಂದರೆ ಆಗುತ್ತೆ, ಆದ್ದರಿಂದ ಅದಾಗೆ ಬಿಟ್ಟದ್ದನ್ನೇ ತಿನ್ನಬೇಕು ಅಂತ ಆ ನಿಯಮ ಇಟ್ಟುಕೊಂಡಿದ್ರು. ಇದನ್ನೇ ನಮ್ಮ ವಿಷ್ಣು ತೀರ್ಥರ ತಪಸ್ಸನ್ನು ಕುರಿತು ಹೇಳುತ್ತಾರೆ ಸುಮಧ್ವಯದಲ್ಲಿ. ಹೇಳ್ತಾರೆ ಬಿಲ್ವ ಪರ್ಣೈಹಿ, ಆ ಬಿಲ್ವ ಪರ್ಣಗಳು ಕ್ಷಿತೌಪನ್ನೈ, ಕ್ಷಿತಿಯಲ್ಲಿ ಬಿದ್ದದ್ದನ್ನ ಅದರಿಂದ ವಿಶೇಷವಾಗಿ ತಿಂದಿದ್ರು. ತೃಪ್ತಿಮಾನ್ ಸಲಿಲೈರಕಿ. ನಂತರ ಇವರು ಬರ್ತಾ ಇದ್ದಾರೆ, ಒಂಬತ್ತು ದಿವಸಕ್ಕೊಮ್ಮೆ ಬೊಗಸೆ ನೀರು ಕೊಡದು ಇಡ್ತಾ ಇದ್ದಾರೆ. ಅದು ನಮಗೆ ಕನಸಲು ಕಲ್ಪನೆ ಮಾಡಿಕೊಡಕ್ಕೆ ಸಾಧ್ಯ ಇಲ್ಲ. ಒಂಬತ್ತೊಂಬತ್ತು ದಿವಸಕ್ಕೊಮ್ಮೆ ನೀರು ಕುಡಿದಿರೋದು ಅಂದ್ರೆ, ಮಾರನೇ ತಿಂಗಳಲ್ಲಿ ಹನ್ನೆರಡು ದಿವಸಕ್ಕೊಮ್ಮೆ ಉಸಿರಾಟ, ನಂತರ ತಿಂಗಳಲ್ಲಿ ಆ ಗಾಳಿಯೂ ಇಲ್ಲ. ಏಕಪ್ರಕಾರ ಗಾಳಿಯನ್ನು ಸ್ವೀಕಾರ ಮಾಡಿ ಕುಂಭಕದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಆ ಪುಟ್ಟ ಮಗು ತಪಸ್ಸು ಮಾಡಲಿಕ್ಕೆ ಕೂತದ್ದಕ್ಕೆ ಇಡೀ ಭೂಮಿ ಕಂಪಿಸಿ ಹೋಗ್ತಾ ಇದೆ, ಎಲ್ಲರಿಗೂ ಉಸಿರು ಕಟ್ಟಿದಂತೆ ಆಗ್ತಾ ಇದೆ. ದೇವತೆಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿದಾಗ ಭಗವಂತ ಪ್ರಾದುರ್ಭೂತನಾಗಿ ಬರ್ತಾ ಇದ್ದಾನೆ. ಧ್ರುವರಾಜರಿಗೆ ಪೂರ್ಣಾನುಗ್ರಹ ಮಾಡುತ್ತಾ ಇದ್ದಾನೆ. ಎದುರಿಗೆ ಬಂದು ನಿಂತಾಗ ದೇವರನ್ನು ನೋಡುವ ಹಂತದಲ್ಲಿಲ್ಲ, ಒಳಗೆ ದೇವರನ್ನು ನೋಡುತ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಒಳಗಿರುವ ರೂಪ ಅದೃಶ್ಯ ಆಗುವಂತೆ ಭಗವಂತ ಮಾಡಿದ. ಕಣ್ಣು ತೆಗೆಯುತ್ತಾರೆ, ಎದುರಿಗೆ ಭಗವಂತ ಇದ್ದಾನೆ, ಭಗವಂತ ನೋಡುತ್ತಾ ಇದ್ದಾರೆ. ಚಿಕ್ಕ ಮಗು ಹೇಗೆ ತಂದೆ ತಾಯಿಗಳು ನೋಡಿದ್ರೆ ಹತ್ತಿರ ಬಂದು ಅಪ್ಪಿಕೊಂಡು ಮುತ್ತು ಕೊಡುತ್ತೋ, ಆ ತರ ದೇವರನ್ನ ನೋಡಿದ ಕೂಡಲೇ ಸಂತೋಷವಾಗಿ ಅಪ್ಪಿಕೋಬೇಕು, ಮುತ್ತು ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಧ್ರುವರಾಜರಿಗೆ. ಚುಂಬನ್ನಿವ ಆಸ್ಪೃಶನ್ನಿವ ಅಂತ ಹೇಳುತ್ತಾರೆ. ಆ ರೀತಿಯಾಗಿ ಆ ಮಗು ಕೈಕಾಲು ಕದಲದೆ ನಿಂತಿರುವಾಗ ಭಗವಂತ ತನ್ನ ಕೈಯಲ್ಲಿರತಕ್ಕಂತಹ ಶಂಖದಿಂದ ಸ್ಪರ್ಶ ಮಾಡುತ್ತಾ ಇದ್ದಾರೆ. ಬ್ರಹ್ಮಮಯೇನ ಕಂಕಂ ಕಂಬುನ ಪಸ್ಪರ್ಶ ಪಾಣಿನ, ತನ್ನ ಕೈಯಲ್ಲಿರತಕ್ಕಂತಹ ಶಂಖದಿಂದ ಸ್ಪರ್ಶ ಮಾಡಿದ ಕೂಡಲೇ ಅವರ ಒಳಗಿಂದ ವಾಗ್ಝರಿ ಬರ್ತಾ ಇದೆ. ಯೋ ಅಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲರೊಳಗೆ ನಿಂತು ಅವರ ಸಕಲೇಂದ್ರಿಯಗಳನ್ನ ಪ್ರಾಣವನ್ನ ಎಲ್ಲವನ್ನೂ ಕೂಡ ಸಂಜೀವಯತಿ ಮೂರ್ತಿವಂತ ಆಗುವಂತೆ ಮಾಡುತ್ತಾನೋ ಯಾರು ಮಾಡ್ತಾ ಇದ್ದಾರೋ ಅಂತ ಭಗವಂತನಿಗೆ ನಮೋ ನಮಃ ಅಂತ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ಮೆಚ್ಚಿದ ಅವರಿಗೆ ಧ್ರುವ ಪದವಿಯನ್ನ ಅನುಗ್ರಹ ಮಾಡಿದ. ಅಲ್ಲಿ ಹೇಳ್ತಾರೆ ಭಾಗವತ ಯಾವುದಕ್ಕೆ ಹೊರಟದ್ದು, ನಿಷ್ಕಾಮ ಕರ್ಮವನ್ನ ಹೇಳಲಿಕ್ಕೆ ಹೊರಟದ್ದು, ದೇವರಿಂದ ಏನು ಬೇಡಬೇಡಿ ಅಂತ. ಅಂಥವರ ಪಟ್ಟಿಯೇ ಭಾಗವತರ ಪಟ್ಟಿ ಅಂತ ಹೊರಟದ್ದು ಶುಕಾಚಾರ್ಯರು ಮೊದಲುಕೊಂಡು. ಆದರೆ ಧ್ರುವರಾದರು ಮಾಡಿದ್ದೇನು, ತಪಸ್ಸು ಮಾಡಿ ಸ್ಥಾನಕ್ಕಾಗಿ ತಪಸ್ಸು ಮಾಡಿ ಸ್ಥಾನ ಪಡೆದರು, ನಾವು ಪ್ರಮೋಷನ್ಗಾಗಿ ಪ್ರಯತ್ನ ಪಟ್ಟು ಪಡೆಯುತ್ತೀವಿ, ವ್ಯತ್ಯಾಸ ಏನು ಬಂತು ಅಂತ ಮಹಾಪ್ರಶ್ನೆ ಬರುತ್ತಲ್ಲಿ. ಅವರು ಒಂದು ಸ್ಥಾನಕ್ಕಾಗಿ ಕಾಮ್ಯ ಕರ್ಮವೇ ಮಾಡಿದ್ರೋ ಇಲ್ಲವೋ, ದೇವರೇ ಬೇಕು ಅಂತ ಕೂತರ ಇಲ್ಲ, ಸ್ಥಾನ ಬೇಕು ಅಂತ ಕೂತರು, ಸ್ಥಾನ ಪಡೆದರು, ಕಾಮ್ಯ ಕರ್ಮ ಮಾಡಿದರು, ಅವರಿಂದ ನಮಗೇನು ಉಪದೇಶ ಬಂತು, ಭಾಗವತ ಯಾಕೆ ಸೇರಿಸ್ತವರನ್ನ ಭಾಗವತದಲ್ಲಿ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಬಂದಿಲ್ಲ ಅಡ್ಡಿಲ್ಲ, ಚೆನ್ನಾಗಿರುತ್ತೆ, ಬಂದ್ರೆ ಸಂಶಯ. ಅವಾಗ ಹೇಳುತ್ತಾರೆ ಧ್ರುವರಾದರು ಭಗವದ್ ದರ್ಶನ ಆಯಿತು, ಹೇಳುತ್ತಾರೆ ಸ್ವಾಮಿ ನಿನ್ನ ಕಂಡ ಮೇಲೆ ನನಗೆ ಯಾವುದು ಬೇಡಯ್ಯ, ಸ್ಥಾನಾಭಿಕಾಮಿ ತಪಸ್ಸಿ ಸ್ಥಿತೋಹಂ, ನಾನು ಸ್ಥಾನಕ್ಕಾಗಿ ತಪಸ್ಸನ್ನ ತಪಸ್ಸಿಗೆ ಕೂತದ್ದೇನೋ ಸತ್ಯ ಇಲ್ಲ ಅಂದಿಲ್ಲ. ತ್ವಾಂ ದೃಷ್ಟವಾನ್ ಸಾಧು ಮನೀಂದ್ರ ಗಹ್ಯಂ, ಯಾರಿಗೂ ಕೂಡ ಸಿಗದೇ ಇರುವಂತಹ ಗುಹ್ಯನಾದ ನಿನ್ನನ್ನು ಕಂಡೆ. ನನ್ನ ಪರಿಸ್ಥಿತಿ ಹೇಗಾಯಿತು ಅಂದ್ರೆ ಕಾಚಂ ವಿಚಿನ್ನನ್ನಿವ ದಿವ್ಯರತ್ನಂ, ತುಂಡು ಗಾಜನ್ನ ಹುಡುಕಲಿಕ್ಕೆ ಹೋದವನಿಗೆ ಒಳ್ಳೆ ರತ್ನದ ರತ್ನ ಸಿಕ್ಕಂತಾಯಿತಯ್ಯ, ಆ ರತ್ನ ಸಿಕ್ಕ ಮೇಲೂ ತುಂಡು ಗಾಜಿಗೆ ಹುಡುಕ್ತಾನ, ಅದರಿಂದ ಸ್ವಾಮಿನ್ ಕೃತಾರ್ಥೋಸ್ಮಿ ವರನ್ನ ಯಾಚೆ, ನನಗೆ ವರ ಬೇಡ ಅಂತ ಹೇಳ್ತಾ ಇದ್ರು. ಅದಕ್ಕೆ ಭಗವಂತ ನೋಡಿದನಂತೆ ಅರ್ಥ ಆಯ್ತಯ್ಯ, ಆದರೆ ತಪಸ್ಸಂತಹದ್ದು ಮಾಡಿದ್ದೀಯಾ, ಫಲ ಬರಬೇಕಲ್ಲ, ಅದಕ್ಕೆ ಧ್ರುವ ಪದವಿಯನ್ನ ಕೊಟ್ಟ. ಅದಕ್ಕೆ ಅವರೇ ಅವತಾರ ಆಗಿ ಬಂದು ಶ್ರೀಪಾದರಾದರು. ಆ ಶ್ರೀಪಾದರಾದರ ಎಲ್ಲ ಪದಗಳು ನೋಡಿದಾಗ ವೈರಾಗ್ಯದ ಮೂರ್ತಿವಂತರು, ಮೂರ್ತಿವಂತರಾಗಿರುತ್ತಾರೆ. ಹೇಳುತ್ತಾರೆ ಸ್ವಾಮಿ ನಿನ್ನ ಚಿಂತನೆ ಮಾಡುವುದಕ್ಕಿಂತ ಪದವಿದೆಯೇ, ಈ ಪದಗಳೆಲ್ಲ ಬಿದ್ದೋಗುವುದಯ್ಯ, ಇದ್ಯಾಕೆ ಅಂತ ಕೇಳುತ್ತಾರೆ. ಆ ರೀತಿಯಾಗಿ ಅದ್ಭುತವಾಗಿರತಕ್ಕಂತಹ ಭಗವಂತನ ಅನುಗ್ರಹದಿಂದ ಧ್ರುವ ಪದವಿಯನ್ನ ಪಡೆದರು. ಆ ಧ್ರುವಮಂಡಲ ಎಂಥದ್ದು ಅಂದ್ರೆ ಇಂದ್ರಲೋಕದ ಮೇಲಿದ್ದು ಇಂದ್ರದೇವರು ಕೂಡ ಅಲ್ಲಿರುವ ಭಗವದ್ ರೂಪಕ್ಕೆ ತರವಾಗಿ ನಮಸ್ಕಾರ ಮಾಡಿಕೊಂಡೇ ಹೋಗಬೇಕು. ಇಡೀ ನಕ್ಷತ್ರ ಮಂಡಲ ಗ್ರಹ ಮಂಡಲ ಅವರ ಕೈಯಲ್ಲಿದೆ. ವಾಯುಪುರಾಣ ಒಂದು ಮಾತು ಹೇಳುತ್ತೆ, ಧ್ರುವರಾಜರ ಕೈಯಲ್ಲಿ ಭೂಮಂಡಲದಲ್ಲಿರುವ ಎಲ್ಲಾ ಜೀವರಾಶಿಗಳ ಪುಣ್ಯ ಪಾಪದ ಹಿಡಿತ ಅವರ ಕೈಯಲ್ಲಿದೆ ಅಂತೆ. ನಾವು ಒಳ್ಳೆ ಸಾಧನೆ ಆಗಬೇಕಾ, ಧ್ರುವರಾಜರನ್ನ ಪ್ರಾರ್ಥನೆ ಮಾಡಲೇಬೇಕು, ಇಲ್ಲ ಸಾಧನೆ ಆಗಲ್ಲ ಅಂತ ವಾಯುಪುರಾಣ ಅದ್ಭುತವಾಗಿ ತಿಳಿಸಿಕೊಡ್ತಾ ಇದೆ. ಅಂತಹ ಪದವಿಯನ್ನು ಪಡೆದ ಧ್ರುವರಾಜರ ವಂಶದಲ್ಲಿ ಬಂದವರೇ ಅಂಗರಾಜ, ಅಂಗರಾಜನ ಮಗನೇ ವೇನ, ವೇನ ಎಲ್ಲಾ ಕೆಟ್ಟ ಕೆಲಸವನ್ನೇ ಮಾಡುತ್ತಾ ಇದ್ದ. ಅಂಥ ವೇರನನ್ನ ಸರಿ ಮಾಡಲಿಕ್ಕೆ ನೋಡಿ ಅಪ್ಪ ವೈರಾಗ್ಯದಿಂದ ಸರಿ ಮಾಡಲಾರದೆ ತಾನು ಕಾಡಿಗೆ ಹೊರಟು ಹೋಗ್ತಾ ಇದ್ದಾನೆ. ಕದಪತ್ಯಂ ವರಮನ್ಯೆ ಸದಪತ್ಯಾದ ಶುಚಾಪದಾದ, ದುಃಖ ಪಡುವ ಮಕ್ಕಳಿರೋಕ್ಕಿಂತ ಮಕ್ಕಳೇ ಇಲ್ಲದಿರುವುದು ಶ್ರೇಷ್ಠ ಅಂತ ಹೇಳಿ ವೈರಾಗ್ಯದಲ್ಲಿ ಹೋಗ್ಬಿಡ್ತಾ ಇದ್ದಾರೆ. ನಂತರ ವೇರನನ್ನೇ ರಾಜನನ್ನಾಗಿ ಮಾಡಿದರೆ ಅವ ಹೇಳಿದ, ನಯಷ್ಟವ್ಯಂ ನದಾತವ್ಯಂ ನ ಹೋತವ್ಯಂ ದ್ವಿಜಾಕ್ವಜಿತ, ನೀವು ಯಜ್ಞ ಮಾಡಬಾರದು, ದಾನ ಮಾಡಬಾರದು, ಏನು ಮಾಡಬಾರದು, ಏನು ಮಾಡಬೇಕು, ನನ್ನನ್ನೇ ಪೂಜಾ ಮಾಡಿ ಎಂದು. ಎಲ್ಲಾ ಬ್ರಾಹ್ಮಣರು ಜ್ಞಾನಿಗಳೆಲ್ಲರೂ ಸೇರಿ ಋಷಿಗಳು ಹೋಂಕಾರದಿಂದಲೇ ಅವನ ಸಂಹಾರ ಮಾಡುತ್ತಾ ಇದ್ದಾರೆ. ತದನಂತರ ಅವನ ಶರೀರವನ್ನು ಮಥನ ಮಾಡುತ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಹೆಣವನ್ನ ಮಥನ ಮಾಡಿದರೆ ಮಕ್ಕಳು ಹೊಡ್ತಾರ ಅಂತ. ಹಾಗಾದ್ರೆ ಮಾರ್ಚುರಿಯಿಂದ ಎಷ್ಟು ಜನ ಬರಬೇಕು? ಇಲ್ಲ, ಹೆಣದ ಆಕಾರದಲ್ಲಿ ಏನು ಶರೀರ ಬಿದ್ದಿರುತ್ತೆ ಆ ಆಕಾರದಲ್ಲಿ ಭಗವದ್ ರೂಪ ನಿಂತಿರುತ್ತೆ. ಆ ಭಗವದ್ ರೂಪದ ಕೈಯನ್ನ ಆತನಪ್ಪಣೆಯಿಂದ ಮಥನ ಮಾಡಿದಾಗ ಅಲ್ಲಿಂದ ಬಾಹು ಭಗವಂತನ ಬಾಹುಗಳಿಂದ ಬಂದವರೇ ಕ್ಷತ್ರಿಯರು. ಅಲ್ಲಿ ಪೃಥುಚಕ್ರವರ್ತಿಗಳು ಬರ್ತಾ ಇದ್ದಾರೆ, ಭಗವಂತನ ಪೂರ್ಣಾನುಗ್ರಹ ಪಡೆದವರು. ಭೂದೇವಿಯನ್ನೇ ಆಕಳನ್ನಾಗಿ ಮಾಡಿ, ಆಗ ಸ್ವಯಂಭವ ಮನುಗಳನ್ನೇ ಕರುವಾಗಿ ಮಾಡಿ, ಇಡೀ ಔಷಧಿಗಳನ್ನೆಲ್ಲ ಕರೆದು ಭೂಮಿಗೆ ಸುರಿದು ಸಸ್ಯಶ್ಯಾಮರಾಗುವಂತೆ ಮಾಡಿದ್ದಾರೆ ಮಹಾನುಭಾವರು. ಅಷ್ಟೇ ಅಲ್ಲ, ಅವರು ಸನತ್ ಕುಮಾರರಿಂದ ಉಪದೇಶ ಪಡೆದು ಭಗವಂತನ ಸನ್ನಿಧಾನ ಸೇರುತ್ತಾ ಇದ್ದಾರೆ. ಅಂಥವರ ವಂಶದಲ್ಲಿ ಬಂದವರೇ ಪ್ರಾಚೀನ ವರ್ಹಿರಾಜ ಅಂತ ಹೇಳ್ತಾ ಇದ್ದಾರೆ. ಅದ ಹೆಸರು ವರಹಿಷ್ಮಾನಂತ ರಾಜ. ಇಡೀ ಭೂಮಂಡಲದಲ್ಲೆಲ್ಲ ಯಜ್ಞ ಮಾಡುತ್ತಾ ಪೂರ್ವ ದಿಕ್ಕಿಗೆ ದರ್ಭೆಗಳನ್ನು ಹಾಸ್ತಾ ಹೋದದ್ದಕ್ಕೆ ಆತನಿಗೆ ಪ್ರಾಚೀನವರಿಹಿ, ಪೂರ್ವ ದಿಕ್ಕಿಗೆ ದರ್ಭೆ ಹಾಸಿದವ ಅಂತ ಹೆಸರು. ಅವರ ಹತ್ರ ಒಂದು ನಾರದರು ಹೇಳ್ತಾ ಇದ್ದಾರೆ, ಸಾಕು ನಿನ್ನ ಯಜ್ಞ ನಿಲ್ಲಿಸು ಅಂತ. ಎಲ್ಲಾ ಕಡೆ ಒಂದು ರಾಜರಿಗೆ ಯಜ್ಞಗಳು ಮಾಡಿ ಮಾಡಿ ಅಂತ ಹೇಳಿದ ನಾರದರೇ ಅವರಿಗೆ ಯಜ್ಞ ಬೇಡ ಅಂದ್ರು. ಯಾಕೆ ಅಂದ್ರೆ ಯಜ್ಞ ರಾಜ ಮಾಡುತ್ತಿದ್ದ ಕಾಮ್ಯ ಕರ್ಮ ಮಾಡುತ್ತಿದ್ದ, ಭಗವತ್ ಪ್ರೀತಿಗಾಗಿ ಮಾಡತಾ ಇದ್ದಿಲ್ಲ. ಅದಕ್ಕೆ ಕಾಮ್ಯ ಕರ್ಮ ಬಿಟ್ಟು ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡು ಅಂತ ಉಪದೇಶ ಪಡತಾ ಇದ್ದಾರೆ. ಅಂಥ ಉಪದೇಶದಲ್ಲಿ ಬರುವಂತದ್ದೇ ಪುರಂಜನ ಉಪಾಖ್ಯಾನ. ಪುರಂಜನ ಉಪಾಖ್ಯಾನ ಚುಟುಕಾಗಿ ಹೇಳಬೇಕಾದರೆ, ಭಗವಂತನನ್ನು ಮರೆತ ಜೀವ ದೇವ ಅವಿಜ್ಞಾತ ಸಖ, ಜೀವರೊಳಗೆ ಇದ್ದು ಅವರಿಗೇ ಗೊತ್ತಿಲ್ಲದೆ ಅವರಿಗೆ ಸಹಾಯ ಮಾಡುವಂತಹ ಸ್ವಾಮಿಗೆ ಅವಿಜ್ಞಾತ ಸಖ ಅಂತ ಹೆಸರು. ಜೀವ ಪುರಂಜನ, ದೇವರನ್ನೇ ಮರೆತು ಪುರಗಳನ್ನ ಹುಡುಕೊಂಡು ಬಂದ, 84 ಲಕ್ಷ ಪುರಗಳನ್ನ ಹುಡುಕಿದ, ಒಳ್ಳೆ ಪುರ ಸಿಕ್ಕಿತು. ಯಾವುದು? ಮನುಷ್ಯನ ದೇಹವೆಂಬ ಪುರ, 9 ದ್ವಾರಗಳಿಂದ ಕೂಡಿದ್ದು, 5 ತಲೆಯ ಸರ್ಪ, ಪ್ರಾಣದೇವರು ತಳವಾರ ಆಗಿದ್ದಾರೆ. ಒಳ್ಳೆ ಕನ್ಯೆ ಇದ್ಲು, ಮನಸ್ಸೆಂಬ ಕನ್ಯ. ಆ ಮನಸ್ಸಿನ ನಾನಾ ಆಲೋಚನೆಗಳೇ ಸಖಿಯರು ಕೇಳಿದ ಜೀವ ಮನಸ್ಸನ್ನ ಮದುವೆಯಾಗ್ತೇನೆ ಅಂತ ಮದುವೆ ಆದ. ಆ ಮನಸ್ಸಿಗೆ ನಾನಾ ಬಯಕೆಗಳೆಂಬ ಮಕ್ಕಳು ಹುಟ್ಟಿ ಬಂದ್ರು, ಮೊಮ್ಮಕ್ಕಳು ಹುಟ್ಟಿದ್ರು. ಆ ಬಯಕೆಗಳನ್ನ ಪೂರ್ಣ ಮಾಡುವುದರೊಳಗೆ ಕಾಲ ಕಳೆದ. ಕೊನೆಗೆ ಜರ ಮುದಿತನ ಬಂತು, ಮದುವೆ ಆಯಿತು, ನಾನು ಮದುವೆ ಆಗುವಂತ ಬಂತು. ನಂತರ ಯಮಧರ್ಮರಾಜರ ದೂತರು ಬಂದು ಈ ಶರೀರವೆಂಬ ಪಟ್ಟಣವನ್ನು ಕೊಚ್ಚಿ ಹಾಕುವಾಗ ತಾನು ಹೆಂಡತಿಯನ್ನೇ ನೆನೆದು ಸತ್ತ. ಹೆಂಡತಿ ಎಂದರೆ ಮನಸ್ಸಿನ ಬಯಕೆಗಳು, ಮನಸ್ಸು ಬಯಕೆಗಳಿಂದ ತುಂಬಿದ ಮನಸ್ಸಿನ ಆ ಸ್ಮರಣೆ ಮಾಡ್ತಾ ಬಯಕೆಗಳನ್ನೇ ನೆನೆಸಿ ಸತ್ತ. ಅದಕ್ಕಾಗಿ ಹುಟ್ಟಿದ್ದು ಹೆಂಗಸಾಗಿ. ಇಲ್ಲಿ ಶಾಸ್ತ್ರ ಹೆಣ್ಣು ಗಂಡು ಎಂಬುದನ್ನು ಬಹಳ ಸುಂದರವಾಗಿ ತಿಳಿಸಿಕೊಡುತ್ತೆ. ಇಲ್ಲಿ ಸ್ತ್ರೀ ಶಬ್ದ ಎಲ್ಲಿ ಬಳಸ್ತಾರೆ ಅಂದ್ರೆ, ಭಗವಂತನ ಮರೆತಿರುವಂತಹ ವ್ಯಕ್ತಿಗೆ ಸ್ತ್ರೀ ಅಂತ ಹೆಸರು. ಅದು ಗಂಡ ಆದರೂ ಸರಿ ಅದನ್ನು ಸ್ತ್ರೀ ಅಂತ ಕರೀತಾರೆ. ಸ್ತ್ರೀ ಆದರೂ ಸರಿ, ದೇವರ ನೆನಪಿದ್ರೆ ಗಂಡಿಗೆ ಲೆಕ್ಕನೆ. ಅಲ್ಲಿ ಅದಕ್ಕೆ ಹೇಳುತ್ತಾರೆ, ದೇವರನ್ನ ಮರೆತದ್ರಿಂದ ಸ್ತ್ರೀಯಾಗಿ ಬಂದ, ಸ್ತ್ರೀ ಆದ. ಕೊನೆಗೆ ಇನ್ನೊಂದು ಜನ್ಮದಲ್ಲಿ ಗಂಡಿನಿಂದ ಮದುವೆ ಆಯಿತು. ಮಲಯಧ್ವಜರಾಜ ಅಂದ್ರೆ, ಮಲಯ ಅಂದ್ರೆ ವಾಯು, ವಾಯುದೇವರೇ ಧ್ವಜವಾಗಿ ಇರತಕ್ಕಂಥವ ಅಂದರೆ ವಾಯುದೇವರೇ ಮಾರ್ಗದರ್ಶಿಯಾಗಿರತಕ್ಕಂಥ ಬುದ್ಧಿ. ಆ ಬುದ್ಧಿಯನ್ನ ಹಿಡಿದ, ಮನಸ್ಸು ಚಂಚಲ ಬುದ್ಧಿ ನಿಶ್ಚಯ, ಅದಕ್ಕೆ ಆ ಬುದ್ಧಿಯನ್ನ ಹಿಡಿದಾಗ ಬುದ್ಧಿ ಏನು ಮಾಡಿತ್ತು, ಮಲಯಧ್ವಜರಾಜ ಏನು ಮಾಡಿದ, ತಾನು ರಾಜ್ಯವನ್ನಾಳಿ ಕಾಡಿಗೆ ಬಂದು ಪ್ರಾಣತ್ಯಾಗ ಮಾಡಿದ, ಅರಣ್ಯಕ್ಕೆ ಬಂದು ಪ್ರಾಣತ್ಯಾಗ ಮಾಡಿದ. ಬುದ್ಧಿಯೂ ಕೂಡ ಶಾಸ್ತ್ರ ವಿಮರ್ಶ ಮಾಡಿ ಅರಣ್ಯ ದೇಹದಲ್ಲಿರುವ ನಾಡಿಗಳ ಅರಣ್ಯಕ್ಕೆ ಬಂದು ಆ ಹೃದಯ ಸ್ಥಾನದಲ್ಲಿ ಪ್ರಾಣತ್ಯಾಗ ಅಂದರೆ ಅಲ್ಲಿರುವ ಭಗವಂತನ ಪಾದವನ್ನು ಸೇರಿದಾಗ, ಬುದ್ಧಿ ದೇವರಲ್ಲಿ ನಿಂತಾಗ, ಜೀವನೂ ಬುದ್ಧಿಯ ಮಾರ್ಗವನ್ನು ಅನುಸರಿಸಿದರೆ ಅವಿಜ್ಞಾತ ಸಖ ಭಗವಂತ ಸಿಕ್ಕ. ಇಷ್ಟೇ ಪುರಂಜನೋಪಾಖ್ಯಾನ. ಒಂದು ಮಾತಲ್ಲಿ ಹೇಳಬೇಕಾದರೆ, ಮನಸ್ಸನ್ನು ಹಿಡಿದವ ಕೆಟ್ಟ, ಆಚಾರ್ಯರ ಶಾಸ್ತ್ರವನ್ನು ಹಿಡಿದ ಬುದ್ಧಿ ಯಾರಿಗಿರುತ್ತೋ ಅವರು ಉದ್ಧಾರ ಆಗ್ತಾರೆ. ಆ ರೀತಿಯಾಗಿ ನಮಗೆ ಪುರಂಜನೋಪಾಖ್ಯಾನ ತಿಳಿಸಿಕೊಡತಾ ಇದೆ. ನಂತರ ಪ್ರಾಚೀನ ಬರಿಹಿರಾಜರ ವಿಶೇಷವಾದಂತಹ ಮಕ್ಕಳು 10 ಜನ ಬರ್ತಾ ಇದ್ದಾರೆ. ಪ್ರಚೇತಸರು, ಎಲ್ಲರಿಗೂ ಒಂದೇ ಹೆಸರು, ಪ್ರಚೇತಸ 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 ಪ್ರಚೇತಸ. ಎಲ್ಲ ನಡವಳಿಕೆ ಒಂದೇ, ಆಲೋಚನೆ ಒಂದೇ ಅಂತ ಎಲ್ಲರೂ ಸೇರಿಕೊಂಡು ಹೊರಟು ಬರ್ತಾ ಇದ್ದಾರೆ. ಅಪ್ಪನ ಮಾತನ್ನ ಕೇಳಿ ಲವಣ ಸಮುದ್ರದಲ್ಲಿ ತಪಸ್ಸು ಮಾಡೋಣ, ಅಪ್ಪನ ಮಾತಿನ ಪ್ರಕಾರ ಮಕ್ಕಳನ್ನ ಪಡೆಯಬೇಕು, ಮದುವೆ ಆಗಿ ಮದುವೆ ಆಗ್ಲಿಕ್ಕೆ ವರ ಪಡೆಯಬೇಕು ಅಂತ ಬರ್ತಾ ಇದ್ದಾರೆ. ಬರುವಾಗ ರುದ್ರದೇವರೇ ಮಧ್ಯದಲ್ಲಿ ಸರೋವರದಿಂದ ದರ್ಶನ ಕೊಡ್ತಾ ಇದ್ದಾರೆ. ಬರ್ತಾ ರುದ್ರದೇವರಿಗೆ ನಮಸ್ಕಾರ ಮಾಡಿದರೆ ಅವರಿಂದಲೇ ಉಪದೇಶ ಬರ್ತಾ ಇದೆ. ರುದ್ರಗೀತೆ ಏನಪ್ಪ ರುದ್ರಗೀತೆ ಹೇಳ್ತಾ ಇದ್ದಾರೆ, ಯಾವನಾದರೆ ನನ್ನ ಹೃದಯ ಕಮಲದಲ್ಲಿದ್ದು ಇಡೀ ಜಗತ್ತನ್ನೂ ರಕ್ಷಣೆ ಮಾಡುತ್ತಾ ಇದ್ದಾನೋ, ಜಗತ್ತನ್ನೆಲ್ಲ ರಕ್ಷಣೆ ಮಾಡುವಂಥವನೇ ನನ್ನ ಹೃದಯ ಕಮಲದಲ್ಲಿದ್ದಾನೋ, ಆ ಮೂರ್ತಿಗೆ ನಮೋ ನಮಃ. ಇಷ್ಟೇ ಇಡೀ ಭಾಗವತ ಹೇಳಲಿಕ್ಕೆ ಹೊರಟದ್ದು. ಒಳಗಿರುವ ಬಿಂಬಮೂರ್ತಿಯ ತಾಕತ್ತನ್ನು ಪರಿಚಯ ಮಾಡಿದ್ದೇ ಭಾಗವತ. ಆ ರೀತಿಯಾಗಿ ರುದ್ರದೇವರಿಂದ ಉಪದೇಶ ಪಡೆದು ಲವಣ ಸಮುದ್ರದಲ್ಲಿ ತಪಸ್ಸು ಮಾಡುತ್ತಾ ಇದ್ರು ಮಹಾನುಭಾವರೆಲ್ಲ. ಆದರೆ ಅವರು ಯಾರೂ ಇಲ್ಲದ್ದರಿಂದ ಗಿಡಗಳೆಲ್ಲ ಬೆಳೆದುವಂತೆ ರಾಜ್ಯದಲ್ಲಿ ಯಾರಿಗೂ ನಡೆಯಾಡಲಿಕ್ಕೆ ಸ್ಥಾನವಿಲ್ಲದೆ ಆಯಿತು. ಅಂಥ ಕಾಲಕ್ಕೆ ಅವರು ಹೊರಗೆ ಬಂದು ತಮ್ಮ ಬಾಯಿಯಿಂದ ಗಾಳಿಯನ್ನ ಬೆಂಕಿಯನ್ನ ಸೃಷ್ಟಿ ಮಾಡುತ್ತಾ ಇದ್ದಾರೆ, ಗಿಡಗಳನ್ನೆಲ್ಲ ಒಣಗಿಸಿ ಸುಡತಾ ಇದ್ದಾರೆ. ಆಗ ನಮಗೆ ಸಂಶಯ ಬರುತ್ತೆ, ನಡೆದಾಡುವ ಮಾರ್ಗದಲ್ಲಿ ಗಿಡಗಳು ಬೆಳೆಯಲ್ಲ, ಬೆಳೆದರೆ ಕಡದ ಹಾಕುವುದು ಮನುಷ್ಯರಿಗೆ ಗೊತ್ತಿದ್ದೆ, ಅದಕ್ಕಾಗಿ ಇವರು ಬರಬೇಕಾ ಅಂದ್ರೆ ಇಲ್ಲ, ರಾವಣಾಸುರನಂಥವರನ್ನ ತಾನು ಸಂಧ್ಯಾವಂದನೆ ಮಾಡುವಾಗ ಹಿಂದಿನಿಂದ ಹಿಡಿಯಲಿಕ್ಕೆ ಬಂದಿರತಕ್ಕಂಥ ರಾವಣಾಸುರನನ್ನ ವಾಡಿ ಎರಡು ಕೈಗಳ ಮಧ್ಯೆ ಸಿಕ್ಕಿಸಿಕೊಂಡವನ ಕೈಗಳನ್ನ ಸಮುದ್ರದ ನಾಲ್ಕು ದಿಕ್ಕುಗಳಿಗೆ ಲಂಘನ ಮಾಡಿ ಅವನ ಸಹಿತವಾಗಿ ಅವನು ಬೊಬ್ಬೆ ಹಾಕ್ತಾ ಇದ್ದ, ಅಯ್ಯೋ ನನ್ನ ಕೈ ಹೋಗ್ತಾ ಇದೆ ಅಂತ ಹಾಗೇ ಹಾರಿ ಮನೆಗೆ ಸೆಳಕೊಂಡು ಹೋಗಿ ಅಂಗದನ ತೊಟ್ಟಿಲಿಗೆ ಹುಳದಂತೆ ಕಟ್ಟಿ ಆಡಿಸಿದ ವಾಲಿ ದಿನಾಗ್ಲೂ ಬೆಳಿಗ್ಗೆ ತಾನು ವ್ಯಾಯಾಮಕ್ಕೆ ಹೋಗತಾ ಏಳು ಗಿಡಗಳಿವೆ ಶಾಲಾ ವೃಕ್ಷಗಳು, ಅದರ ಒಂದು ಎಲೆಯನ್ನೂ ಕೇಳಲಿಕ್ಕೆ ಆಗ್ತಾ ಇದ್ದಿಲ್ಲ, ಕಂಪನೆ ಮಾಡಲಿಕ್ಕೂ ಆಗ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ. ಅದೇನ್ರಿ ಗಿಡ ಆಗಲ್ವಾ ಅವರಿಗೆ ಅಂದ್ರೆ ಪರ್ವತಗಳ ಶಿಖರಗಳನ್ನ ಕೈಯಿಂದ ಹಾರಿಸ್ತಾ ಇದ್ದ ಯಾರು ವಾಲಿ. ಅಂಥ ವಾಲಿಗೆ ಗಿಡ ಕದಲಿಸಲಿಕ್ಕಾಗಿಲ್ಲ ಅಂದ್ರೆ ದೈತ್ಯರು ವರವರದಿಂದ ಬಂದು ಕೂತುಕೊಂಡಿದ್ರು, ಅದಕ್ಕೆ ಆ ಗಿಡ ಮುಟ್ಲಿಕ್ಕಾಗಿಲ್ಲ. ಅಂಥ ದೈತ್ಯರೇ ಇಡೀ ಜಗತ್ತಿನಲ್ಲಿ ತುಂಬಿದಾಗ ಜನಗಳಿಗೆ ಆ ಗಿಡಗಳನ್ನು ಏನೂ ಮಾಡಲಿಕ್ಕಾಗದೆ ಜನಜೀವನ ಸ್ತಂಭಿಸಿ ಹೋಗುವಾಗ ಅವರು ಬಂದು ಸುಡಲಿಕ್ಕೆ ಶುರು ಮಾಡಿದರು. ಇದು ಅಲ್ಲಿ ರಹಸ್ಯ. ಸರಿ, ಎಲ್ಲಿ ಆದರೆ ದುಷ್ಟರಾದ ಜೀವರು ಗಿಡಗಳಾಗಿದ್ರೋ ಅವರನ್ನೆಲ್ಲ ಸುಡುವ ಪರ್ಯಂತ ಸುಮ್ಮನೆ ಇದ್ದು ಸಜ್ಜೀವ ರಾಶಿಗಳಿಗೆ ತೊಂದರೆ ಇನ್ನು ಆಗುತ್ತೆ ಅನ್ನುವಾಗ ಚಂದ್ರದೇವರು ಓಡಿ ಬರ್ತಾ ಇದ್ದಾರೆ. ಸಾಕು ಗಿಡಗಳು ಸುಟ್ಟಿದ್ದು, ಇಲ್ಲದಿದ್ದರೆ ಗಿಡ ಸುಡುವಾಗಲೇನೆ ಮೊದಲೇ ಬರಬೇಕಾಗಿತ್ತು. ಅರ್ಧ ಸುಟ್ಟ ಮೇಲೆ ಬರುವುದೇನು, ಬರಬೇಕು ಅಂದ್ರೆ ಆ ದುಷ್ಟರನ್ನೆಲ್ಲ ಸುಟ್ಟ ಮೇಲೆ ಚಂದ್ರದೇವರು ಬರ್ತಾ ಇದ್ದಾರೆ. ಸಾಕಯ್ಯ ಅಂತ ನಿಲ್ಲಿಸಿ ಅವರಿಗೆ ಒಳ್ಳೆ ಮಗಳನ್ನ ವೃಕ್ಷ ವಾರ್ಕ್ಷೀಂ ಕನ್ಯಾ ವೃಕ್ಷ ಕನ್ಯೆಯನ್ನು ಕೊಡುತ್ತಾ ಇದ್ದಾರೆ. ಅಂದ್ರೆ ಅಪ್ಸರಶಾಸ್ತ್ರೀಯ ಮಗಳು, ವಿಶೇಷವಾಗಿರತಕ್ಕಂಥ ವೃಕ್ಷಾಭಿಮಾನಿ ದೇವತೆಗಳು ಬೆಳೆಸಿದ್ದು ಅಂಥ ಕೂಸನ್ನ ಎಲ್ಲ ಆ ಅವರಿಗೆ ಹತ್ತು ಜನಕ್ಕೆ ಒಬ್ಬಳನ್ನೇ ಮದುವೆ ಮಾಡಿಕೊಡುತ್ತಾ ಇದ್ದಾರೆ. ಮಾರೀಷಾ ಅಂತ ಕನ್ಯಾ, ಅವರು ಆ ಕನ್ಯೆಯನ್ನು ಮದುವೆ ಆಗಿ ಮನಸ್ಸಿನಿಂದ ಸ್ಪರ್ಶ ಮಾಡಿದ ಕೂಡಲೇ ಆಕೆಯಲ್ಲಿ ವಿಶೇಷವಾದ ಮಗು ಕೈಯಲ್ಲಿ ಬರ್ತಾ ಇದೆ. ದಕ್ಷ ಪ್ರಜಾಪತಿಗಳೇ ಬರ್ತಾ ಇದ್ದಾರೆ. ಅಲ್ಲ, ದಕ್ಷ ಪ್ರಜಾಪತಿಗಳು ಮೊದಲು ಬಂದ್ರಲ್ಲ ರುದ್ರದೇವರಿಗೆ ಅವಮಾನ ಮಾಡಿ, ಅವರು ಯಾರು ಅಂದ್ರೆ ಅವರೇ ಪುನಃ ಇನ್ನೊಂದು ರೂಪದಿಂದ ಬಂದ್ರು ಅಂತ ಹರಿವಂಶದಲ್ಲಿ ಪುನಃ ಪುನಃ ದೇವತೆಗಳೇ ಇನ್ನೊಂದು ರೂಪದಿಂದ ಬರ್ತಾ ಇದ್ದಾರೆ ಎಂದು ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ದಕ್ಷ ಪ್ರಜಾಪತಿಗಳವರೆಗೆ ಆ ಸ್ಕಂಧವನ್ನು ಪೂರ್ಣಗೊಳಿಸಿ ಇನ್ನ ಪಂಚಮ ಸ್ಕಂಧಕ್ಕೆ ಬರ್ತಾ ಇದ್ದಾರೆ. ಸ್ವಯಂಭೂ ಮನುಗಳ ಇನ್ನೊಬ್ಬ ಮಗ ಇದ್ದಾರಲ್ಲ ಪ್ರಯೋಗರಾಜ, ಅವರ ಚರಿತ್ರೆ ಹೇಳಿಲ್ಲ ಅಂತ ಹೇಳಿದರೆ, ನಾರದರ ಉಪದೇಶದಿಂದ ಅದ್ಭುತವಾದ ತತ್ವಜ್ಞಾನ ಪಡೆದು ಸಂಸಾರಕ್ಕೆ ಬಂದರೆ ನಾನು ಹಾಳಾಗ್ತೇನೆ ಬೇಡ ಅಂತ ನಿಂತಹ ಪ್ರಯೋಗರಾಜರಿಗೆ ಬ್ರಹ್ಮದೇವರು ಉಪದೇಶ ಕೊಡ್ತಾ ಇದ್ದಾರೆ, ಸಂಸಾರಕ್ಕೆ ಹೆದರಬೇಡ. ಅದಕ್ಕೆ ಅರಣ್ಯಕಾಚಾರ್ಯ ಹೇಳುತ್ತಾರೆ, ಭಗವಂತ ಯಾರನ್ನ ಯಾವ ಕಾರ್ಯ ಮಾಡಿ ಸಾಧನೆ ಮಾಡಿ ಬಾ ಅಂತ ಕಳಿಸಿರ್ತಾರೋ ಆ ಕಾರ್ಯ ಮಾಡದೆ ಸಾವಿರಾರು ಸಾಧನೆಗಳು ಬೇರೆ ಮಾಡಿದರೂ ಭಗವಂತ ಮೆಚ್ಚ ಅಂತಾರೆ. ಬ್ರಹ್ಮದೇವರು ಹೇಳುತ್ತಾ ಇದ್ದಾರೆ, ನಿನ್ನನ್ನು ಹುಟ್ಟಿಸಿದ್ದು ಕ್ಷತ್ರಿಯನನ್ನಾಗಿ, ನೀನು ಕ್ಷತ್ರಿಯನಾಗಿ ರಾಜ್ಯಭಾರ ಮಾಡದೆ ಬ್ರಾಹ್ಮಣನಂತೆ ಮೂಗು ಮುಚ್ಚಿಕೊಂಡು ಕೂತಿದ್ದೀಯ, ನೀವು ಮಾಡಿದ್ದು ಸರಿಯೇ, ದೇವರ ಪೂಜೆಯೇ ಮಾಡುತ್ತಾ ಇದೀಯ, ಆದರೆ ದೇವರ ಮೆಚ್ಚಲ್ಲ, ದೇವರು ಹೇಳುವ ಕೆಲಸ ಅಲ್ಲ ಅದು ಅಂತ ಹೇಳಿದಾಗ ಸಂಸಾರಕ್ಕೆ ಬಂದರೆ ಹಳಾಗಿ ಹೋಗ್ತೇವಲ್ಲ. ಅದು ಯಾರು ಹೇಳಬೇಕಾದ ಮಾತು? ಯಾರಾದರೆ ಒಳಗಿರತಕ್ಕಂಥ 6 ಜನ ಶತ್ರುಗಳನ್ನ ಗೆಲ್ಲೋದಿಲ್ಲವೋ ಅವರಿಗಯ್ಯ ಸಂಸಾರ ತೊಂದರೆ ಕೊಡುತ್ತೆ. ನೀನ ಅದ್ಭುತವಾಗಿ ಹೇಳ್ತಾರೆ, ಜಿತೇಂದ್ರಿಯಸ್ಯ, ಜಿತೇಂದ್ರಿಯನಾದಂಥವನಿಗೆ ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ. ಈ ಗೃಹಸ್ಥಾಶ್ರಮ ಏನಯ್ಯ ನಿನಗೆ ಮಾಡುತ್ತೆ? ಏನೂ ಆಗುದಿಲ್ಲ, ಅದರಿಂದ ಮದುವೆ ಆಗು ಅಂತ ಹೇಳಿದಾಗ ಅವರ ಆಜ್ಞೆ ಪ್ರಕಾರ, ನಾರದರ ಆಜ್ಞೆ ಪ್ರಕಾರ, ಬ್ರಹ್ಮದೇವರ ಆಜ್ಞೆ ಪ್ರಕಾರ ಮದುವೆ ಆಗಿ ಮಕ್ಕಳನ್ನು ಪಡೆದು ಭಗವಂತನ ಸನ್ನಿಧಾನ ವಿಶೇಷವಾಗಿ ಕೊನೆಗೆ ಚಿಂತನೆ ಮಾಡುತ್ತಾ ನಾರದಸ್ಯ ಪದವೀಂ ಅನುಸಾರ ಅಂತ ಹೇಳ್ತಾರೆ. ನಾರದರ ಮಾರ್ಗವನ್ನ ಅನುಸಾರ ಮಾಡಿಕೊಂಡು ಹೊರಟರು ಒಂದು. ತದನಂತರ ಅವರ ವಂಶದಲ್ಲಿ ಬಂದವರೇ ನಾಭಿರಾಜ, ನಾಭಿರಾಜನ ಮಗನಾಗಿ ಬಂದವನೇ ಸ್ವಾಮಿ ನಮ್ಮ ಋಷಭನಾಮಕ ದೇವ. ಋಷಭನಾಮಕ ಭಗವಂತನಿಗೆ, ಇಂದ್ರದೇವರ ಮಗಳಾಗಿರತಕ್ಕಂತಹ ಜಯಂತಿ ದೇವಿಗೆ, ಇಬ್ಬರಿಗೂ ಬಂದಿರತಕ್ಕಂತಹ ಸಂತತಿಯೇ 100 ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ಜಯಂತಿಯರು, ಜಯಂತಿ ದೇವಿಯ ಮಕ್ಕಳು ಅಂತ ಹೆಸರು. ಅವರಲ್ಲಿ ಜ್ಯೇಷ್ಠ ಶ್ರೇಷ್ಠ ಯಾರು ಅಂದ್ರೆ ಭರತ ಅಂತ ಹೇಳ್ತಾ ಇದ್ದಾರೆ. ಭರತರಾಜರು ರಾಜ್ಯ ಆಳಿ ಇಡೀ ರಾಜ್ಯವನ್ನ ತ್ಯಾಗ ಮಾಡಿ ಕೊನೆಗೆ ಮಕ್ಕಳಿಗೆಲ್ಲ ಕೊಟ್ಟು ಎಲ್ಲರ ಮೇಲೆ ಮೋಹತ್ಯಾಗ ಮಾಡಿ ಪುಲಹ ಆಶ್ರಮಕ್ಕೆ ಬಂದು ವಿಶೇಷವಾಗಿ ಭಗವಂತನ ಅರ್ಚನೆ ಮಾಡುತ್ತಾ ಆನಂದದಿಂದ ಮೈರೋಮಾಂಚನ ಆಗತಾ, ಕಣ್ಣಲ್ಲಿ ನೀರು ಬರತಾ, ಭಗವಂತನ ಅನುಭವದಿಂದ ಆನಂದ ಪಡತಾ ಇರುವಂತಹ ಅವರಿಗೆ ಸ್ವಾಮಿ ಅವರ ಪ್ರಾರಬ್ಧ ಕರ್ಮಾನುಸಾರ ಜಿಂಕೆಯ ನಂಟು ಕೊಟ್ಟ ಅರ್ಘ್ಯ ಬಿಡತಾ ಇರುವಂತಹ ನಿಂತಿರುವಂತಹ ಈ ಮಹಾನುಭಾವರ ಎದುರಿಗೆ ಒಂದು ಗರ್ಭಿಣಿ ಸ್ತ್ರೀಯ ಗರ್ಭಿಣಿಯಾಗಿರ್ತಕ್ಕಂಥ ಜಿಂಕೆ ಬಂತು. ನೀರು ಕುಡಿಲಿಕ್ಕೆ ಬಂದದ್ದು ಸಿಂಹದ ಗರ್ಜನ ಕೇಳಿ ಅದು ಸತ್ತು ನೀರಿಗೆ ಹಾರಿ ಸತ್ತು ಹೋಗತ ಮಗುವನ್ನ ಹಡಿಯಿತು. ಆ ಮಗು ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದನ್ನು ಎತ್ತಿ ಮೇಲಿಟ್ಟಾಗ ಶುರುವಾಯಿತು ಅಂಟು ಬಂತಲ್ಲಿ, ಸಂಘ ಬಂತು. ಕೊನೆಗೆ ಅದರ ಅಂಟು ಎಷ್ಟಾಯಿತು ಅಂದ್ರೆ ದೇವರಿದ್ರೆ ಸಾಕು ಇನ್ನೇನು ಬೇಡ ಅಂದುಕೊಂಡವರಿಗೆ ಜಿಂಕೆ ಇದ್ರೆ ಸಾಕು ಇನ್ನೇನು ಬೇಡ ಅನ್ನುವಂತೆ ಆಯಿತು. ಆ ಪರಿಸ್ಥಿತಿಯಲ್ಲಿರುವಂತಹ ಅವರಿಗೆ ಜಿಂಕೆಯನ್ನೇ ನೆನೆದು ನೆನೆದು ಸತ್ತದ್ದಕ್ಕೆ ಅಂದ್ರೆ ಪ್ರಾಣತ್ಯಾಗ ಮಾಡಿದ್ದಕ್ಕೆ ಜಿಂಕೆಯಾಗಿ ಹುಟ್ಟಿದ್ರು. ಹಾಗಾದ್ರೆ ಮನೆಯಲ್ಲಿ ನಾಯೇ ಕಟ್ಕೊಂಡಿದ್ದು ಅದನ್ನೇ ನೋಡ್ತಾ ಇದ್ದವರಿಗೆ ಕೊನೆಯ ಕಾಲದಲ್ಲಿ ಅದೇ ನೆನಪಾದರೆ ಗತಿಯನ್ನು ನಾಯಿಯಾಗಿ ಹುಟ್ಟಬೇಕು ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಹಾಕಿರ್ತಾರೆ ಮನೆಗಳ ಮುಂದೆ ಬೋರ್ಡ್ ಹಾಕಿರ್ತಾರೆ, ನಾಯಿ ಇದೆ ನಾಯಿಗಳು ಇವೆ ಅಂತ. ಇರೋದು ಒಂದೇ, ನಮ್ಮಿಕ್ಕವರೆಲ್ಲ ಅದ್ರ ಜೊತೆಗೆ ಸೇರಿರ್ತಾರಲ್ಲ, ನಾಯಿಗಳಿವೆ ಅಂತ ಹಾಕಿರ್ತಾರೆ ಒಳಗೆ, ನಾಯಿಗಳಿವೆ ಒಳಗೆ ಬರಬೇಡಿ ಅಂತ. ಸರಿ, ನಂತರ ಜಿಂಕೆಯಾಗಿ ಹುಟ್ಟಿದವರಿಗೆ ಅದ್ಭುತವಾದ ಹಿಂದಿನ ಜನ್ಮದ ನೆನಪು ಬರ್ತಾ ಇದೆ. ಭಗವಂತ ಮನುಷ್ಯನಾಗಿ ಹುಟ್ಟಿಸಿದಾಗ ತನ್ನ ನೆನಪು ತೆಗೆದ, ಕರ್ಮ ಕಳೆದ, ಜಿಂಕೆಯಾಗಿ ಹುಟ್ಟಿಸಿದಾಗ ತನ್ನ ನೆನಪು ಕೊಟ್ಟ. ಅವನು ಯಾವಾಗ ಏನು ಮಾಡುತ್ತಾನೋ ಯಾರಿಗೆ ಗೊತ್ತು, ಒಟ್ಟಾರೆ ರಕ್ಷಣೆ ಮಾಡುತ್ತಾನವ ಎಂಬುದು ಭಾಗವತೋರಿ ಕೊಡ್ತಾ ಇದೆ. ನಂತರ ಭಗವಂತನ ನೆನಪಿನಿಂದಲೇನೆ ಪ್ರಾಣತ್ಯಾಗ ಮಾಡಿದ ಜಿಂಕೆಯಾಗಿ ಹುಟ್ಟಿದ ಭರತರಾಜರಿಗೆ ಪುನಃ ಬ್ರಾಹ್ಮಣ ಜನ್ಮ ಬಂತು. ಹಿಂದಿನ ಜನ್ಮದ ನೆನಪು ಪುನಃ ಬಂತು. ಹೇಳುತ್ತಾರೆ ಭಗವಂತನ ಅರ್ಚನೆ ಮಾಡಿದ ಪ್ರಭಾವ ಅಂತಹದ್ದು. ತದನಂತರ ಆವಾಗ್ಲೂ ಶರೀರದ ಮೇಲೆ ವ್ಯಾಮೋಹ ಬಿಟ್ಟಿದ್ರು. ಕೊನೆಗೆ ಪಾಂಡ್ಯಕಾರ ಕರೀತಾನೆ ಬಲಿ ಕೊಡಲಿಕ್ಕಾಗಿ, ಗೊತ್ತು ಬಲಿ ಕೊಡಲಿಕ್ಕಾಗಿ ಕರೀತಾ ಇದ್ದಾನೆ ಅಂತ ಗೊತ್ತಿದ್ದು ಹೋದ್ರು. ಸ್ವಾಮಿ ರಕ್ಷಕನಿದ್ದಾನೆ, ಕರೀತಾ ಇರೋದು ಅವನು, ಇವ ಬರೀ ಅಸ್ವತಂತ್ರ. ಹೊರಟರು, ಹೊರಟ ಮೇಲೆ ಕೊಟ್ಟದ್ದು ತಿಂದ್ರು, ಉಟ್ರು, ತಲೆ ಇಡು ಅಂದ್ರೆ ಕೊಟ್ರು, ತಲೆ ಕೊಟ್ಟು ಕೂತಿದ್ದಾರೆ. ಕಡೀಲಿಕ್ಕೆ ಹೋದಾಗ ಅಲ್ಲಿರುವ ಗ್ರಾಮ ದೇವತೆಗೇನೆ ಸಿಟ್ಟು ಬಂದು ಆ ಖಡ್ಗವನ್ನ, ಅವರ ಕೈಯಲ್ಲಿರುವ ಖಡ್ಗವನ್ನ, ಹೇತಿಯನ್ನ ತಗೊಂಡು ಅವರ ತಲೆಗಳನ್ನೇ ಕಡದು ಆ ತಲೆಗಳನ್ನ ಏನು ಚಂಡಿನಂತೆ ಆಡತಾ ಹೊರಟು ಹೋಗಿದ್ದಾಳಂತೆ. ಆಕೆ ತಲೆ ಇಟ್ಟಾಗ ಯಾವ ಭಾವನೆ ಇತ್ತೋ ಬಿಡಿಸಿದಾಗಲೂ ಅದೇ ಭಾವನೆ ಇತ್ತವರಿಗೆ. ಹರಿಸಂಕಲ್ಪ ಅಂತ ಹೊರಡುತ್ತಾ ಇದ್ದಾರೆ. ಅಂಥವರನ್ನ ತನ್ನ ಪಾಲಕಿಯ ಹೊರೆಯಲಿಕ್ಕೆ ರಘುಗಣ ಮಹಾರಾಜ ನಿಯಮಿಸಿದ. ಪಾಲಕಿಯನ್ನ ವಿಷಮವಾಗಿ ಹೊರೆಯುತ್ತಾ ಇದ್ದರೆ ಕಳಗೆಲ್ಲ ಇರುವುಗಳೆಲ್ಲ ಬರ್ತಾ ಇವೆ, ಆ ಹುಳಗಳನ್ನ ತುಳಿಯದೇ ಇರಬೇಕು ಅಂತ ಕಾಲು ಹಾರಿಸಿ ಇಟ್ಟಾಗ ಪಾಲಕಿ ಹಾರತಾ ಇತ್ತು, ಒಳಗೆ ರಾಜನು ಹಾರತಾ ಇದ್ದ. ಕೊನೆಗೆ ಬಾಯಿಂದ ಹಾರಿದ, ದಷ್ಟಪುಷ್ಟವಾಗಿದ್ದೀಯಾ, ಚೆನ್ನಾಗಿದ್ದೀಯಾ, ಹೊಯ್ಯಲಿಕ್ಕೇನು ಕಷ್ಟ? ಅವಾಗೆ ಉತ್ತರ ಕೊಟ್ರು. ಯಾಕಂದ್ರೆ ಇಷ್ಟರವರೆಗೂ ಮಾತಾಡದೆ ಇರುವಂತವರು ಒಳಗೆ ಕೂತವ ತನ್ನ ಶಿಷ್ಯ ಕಾಲಿಗೆ ಬೀಳಬೇಕು, ಅದಕ್ಕೆ ಬಾಯಿ ಬಿಟ್ರು. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಜ್ಞಾನ ಇದೆ ಅಂತ ಬಾಯಿ ಬಿಡತಾ ಕೊಡಬೇಡ, ಅವಶ್ಯವಾದರೆ ಮಾತ್ರ ಅಂದ್ರು. ಅದಕ್ಕೆ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ, ದಷ್ಟಪುಷ್ಟವಾಗಿದ್ದೇನೆ ಅಂತ ಹೇಳ್ತಾ ಇದೆಯಲ್ಲ,
ನಾನು ಕಾಣ್ತಾ ಇದ್ದೇನ, ಜೀವ ಯಾವಾಗ್ಲೂ ಒಂದೇ, ಈ ಶರೀರ ಬಡಕಲಾಗುತ್ತೆ, ದಷ್ಟಪುಷ್ಟ ಆಗುತ್ತೆ, ನೀನು ಶರೀರನ್ನ ನೋಡಿ ನಾನೇ ಅಂತ ಹೇಳ್ತಾ ಇದೀಯ, ನಿನಗೆ ಜೀವನಿಗೂ ಜಡಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ ಅಂದ್ರು. ಅಷ್ಟೇ ಅಲ್ಲ, ಈ ಶರೀರದಲ್ಲಿ ಎಲ್ಲೋ ಮೂಲೆಯಲ್ಲಿ ಹೃದಯದಲ್ಲಿ ನಾನು ಕೂತಿದ್ದೇನೆ, ಈ ಶರೀರ ನಾನು ಹೊತ್ತಿಲ್ಲ, ಈ ಶರೀರವನ್ನ ಹೊತ್ತದ್ದೇ ಭಗವಂತ, ಭುಜ ಅವನ ಭುಜ ನಿನ್ನ ಹೊರೆಯುತ್ತಾ ಇದೆ, ಅವನ ಭುಜ ಹೊತ್ತದ್ದು ಅವನ ಕಟಿ, ಅವನ ಕಟಿಯನ್ನ ಹೊತ್ತದ್ದು ಅವನ ಪಾದ, ಅವನ ಪಾದವನ್ನ ಹೊತ್ತದ್ದೇ ಭೂಮಿ, ಭೂಮಿಯನ್ನ ಹೊತ್ತದ್ದೇ ಶೇಷ, ಶೇಷನನ್ನು ಹೊತ್ತದ್ದು ವಾಯು, ವಾಯುವನ್ನ ಹೊತ್ತದ್ದೇ ಸ್ವಾಮಿ, ಆದ್ದರಿಂದ ನಿನ್ನ ಪಾದಕ್ಕೆ ಹೊತ್ತದ್ದು ನಾನಲ್ಲ ಅಂತ ಹೇಳಿದಾಗ ಕಾಲಿಗೆ ಬಿದ್ದ. ಅವರಿಗೆ ಕೇಳಿಕೊಡತಾ ಇದ್ದಾನೆ, ನಾನು ನಾಹಂ ಬಿಭೇಮಿ, ಯಾವ ಸುರರಾಜ ವಜ್ರಾತ್, ಸುರರಾಜನ ವಜ್ರದಿಂದಲೂ ರುದ್ರದೇವರ ಶೂರದಿಂದಲೂ ಹೆದರಲ್ಲ, ಬ್ರಾಹ್ಮಣ ಕುಲ ಅವಮಾನದಿಂದ ಹೆದರುತ್ತೇನಪ್ಪ, ಅದರಿಂದ ನಾನು ಕಾಲು ಹಿಡಿತಾ ಇದ್ದೇನೆ, ಉದ್ಧಾರ ಮಾಡಿ ಎಂದಾಗ ಅವರಿಗೆ ತತ್ವಜ್ಞಾನದ ಉಪದೇಶವನ್ನ ಕೊಡತಾ ಇದ್ದಾರೆ. ಅಂತ ಅವರಿಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡಿದ್ರು. ಆ ರಾಜರ ಆ ರಘುಗಣ ಮಹಾರಾಜರು ಉದ್ಧಾರ ಮಾಡಿದ ಭರತ ಮಹಾರಾಜರ ಸಂತತಿ ಎಷ್ಟರವರೆಗೆ ಬಂತು ಅಂದ್ರೆ ಸುಮತಿ ರಾಜರ ಪರ್ಯಂತ ಬಂತು ಅಂತ ತಿಳಿಸಿಕೊಡತಾ ಇದ್ದಾರೆ. ಹೀಗೆ ಚೇತನರಲ್ಲಿ ಅವರ ಆಕೃತಿಯಲ್ಲಿ ಭಗವಂತನ ಚಿಂತನೆ ಮಾಡುವಂತಹ ವಿಶೇಷವನ್ನ ತಿಳಿಸಿಕೊಟ್ಟು, ಜಡಗಳ ಆಕೃತಿಯಲ್ಲಿ ಚಿಂತನವನ್ನ ಮಾಡುವ ಭಗವದ್ ರೂಪವನ್ನು ನೋಡುವುದನ್ನು ಅಭ್ಯಾಸ ಮಾಡಿಸಿಕೊಡುತ್ತಾರೆ. ಇಡೀ ಸಪ್ತ ದ್ವೀಪಗಳ ಆಕಾರದಲ್ಲಿ ಭಗವದ್ ರೂಪ, ಸಪ್ತ ಸಮುದ್ರಗಳ ಆಕಾರದಲ್ಲಿ ಭಗವದ್ ರೂಪ, ಆ ಸಮುದ್ರದಲ್ಲಿರುವ ನೀರಿನ ಕಣ ಕಣದಲ್ಲಿ ಭಗವದ್ ರೂಪ, ಆ ನೀರಿನಲ್ಲಿರುವ ಎಲ್ಲಾ ಜಲಚರ ಪ್ರಾಣಿಗಳ ಆಕಾರದಲ್ಲಿ ಭಗವಂತ, ಆ ಸಪ್ತ ದ್ವೀಪಗಳಲ್ಲಿರ್ತಕ್ಕಂಥ ನಾನಾ ಪರ್ವತಗಳಲ್ಲಿ ಆ ರೂಪ, ಆ ಗಿಡಗಳಲ್ಲಿ ಭಗವದ್ ರೂಪ, ಗುಂಪಾಗಿ ಹಾರುವ ಹಕ್ಕಿಗಳಲ್ಲೂ ಭಗವದ್ ರೂಪ, ಗುಂಪು ಗುಂಪಾಗಿ ಹೋಗುವ ಆ ಮೃಗಗಳಲ್ಲೂ ಭಗವದ್ ರೂಪ, ನಾನಾ ಪಟ್ಟಣಗಳ ಆಕಾರದಲ್ಲಿ ಭಗವಂತ ಹೇಳುತ್ತಾರೆ. ನಮ್ಮ ಅರಣ್ಯಕಾಚಾರ್ಯ ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ. ಎಲ್ಲಿಗೋ ಊರಿಗೆ ಹೋಗ್ತೀವಿ, ಬರ್ತಾ ಇರ್ತೀವಿ, ಬೆಂಗಳೂರು ಬಂತು ಅಂತ ನೋಡ್ತೀವಿ ಅಷ್ಟೇ, ಎಂದಾಗ ನೆನಪಾಗುತ್ತ ಬೆಂಗಳೂರು ಈ ಪಟ್ಟಣದ ಆಕಾರದಲ್ಲಿ ಸ್ವಾಮಿ ಇದ್ದಾನೆ, ಇಲ್ಲದಿದ್ರೆ ಪಟ್ಟಣವೇ ಇರಲ್ಲ, ಎಲ್ಲ ಕೊಲಾಪ್ಸ್ ಆಗಿಬಿಡುತ್ತೆ ಅಂತ ತಲೆಗೆ ಬರುತ್ತಾ, ಬರೋದೇ ಇಲ್ಲ. ಅರಣ್ಯಕಾಚಾರ್ಯ ಹೇಳ್ತಾರೆ, ಪಟ್ಟಣ ಪುರ ಗ್ರಾಮ ಆದಿ ಆಕಾರಾಣಿ, ಅಲ್ಲಿ ಹೊರಗಿರತಕ್ಕಂಥ ನಾನಾ ವ್ಯಕ್ತಿಗಳ ಆಕಾರಗಳು, ನಾನಾ ರೀತಿಯಾಗಿರತಕ್ಕಂಥ ಚರ್ಯಗಳು, ಆ ಆಕಾರದಲ್ಲಿ ಭಗವಂತನೇ ನಿಂತಿದ್ದಾನೆ ಅಂತ ಪರಿಚಯ ಮಾಡಿಕೊಟ್ಟು, ತದನಂತರ ನಕ್ಷತ್ರ ಮಂಡಲದಲ್ಲಿ ಅವನೇ ನಿಂತಿದ್ದಾನೆ ಶಂಶುಮಾರ ರೂಪಿಯಾಗಿ ಅಂತ ಪರಿಚಯ ಮಾಡಿ, ನೈಋತ್ಯ ದಕ್ಷಿಣಗಳ ಮಧ್ಯೆ ಒಂದು ಪಟ್ಟಣ ಇದೆ, ಅದು ಯಮಧರ್ಮರಾಜರ ಪಟ್ಟಣವಯ್ಯ, ಆ ಪಟ್ಟಣದಲ್ಲಿ 84 ಲಕ್ಷ ರೀತಿಯಾದ ನರಕಗಳಿವೆ, ಆ ನರಕಗಳಲ್ಲಿ 21 ಧೌರೇಯಾಸ್ತು ಏಕವಿಂಶತಿ ಅಂದ್ರೆ 21 ಭೀಕರವಾದ ನರಕಗಳಿವೆ, ಆ ನರಕಗಳಲ್ಲಿ ಯಾರು ಯಾರು ಎಂದೆಂತಹ ಪಾಪ ಮಾಡಿದವರು ಬರ್ತಾರೆ ಎಂಬುದನ್ನೆಲ್ಲ ತೋರಿಕೊಟ್ಟರೆ ಅವಾಗ ಹೇಳುತ್ತಾರೆ, ಪಾಪಗಳು ಮಾಡಿದರೆ ನರಕಕ್ಕೆ ಹೋಗುವುದು ಖಚಿತ ಅಂತ ಹೇಳಿದ್ದೀರಾ, ಪಾಪಗಳು ಮಾಡಿದರೂ ಕೂಡ ನರಕಕ್ಕೆ ಹೋಗದೇ ಇರಬೇಕಾದರೆ ಏನು ಮಾಡಬೇಕು? ಆಗ ಉತ್ತರ ಕೊಟ್ಟದ್ದು, ಪಾಪಗಳು ಮಾಡಿದರೆ ನರಕಕ್ಕೆ ಹೋಗಬಾರದು ಅಂತ ಮನಸ್ಸಿಗೆ ಬಂದರೆ, ದುಃಖ ಬಂದರೆ, ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಅವರಿಗೆ ದುಃಖದ ಆ ನರಕದಿಂದ ವಿಮುಕ್ತಿ ಆಗುತ್ತೆ. ಅವಾಗ ಮತ್ತೂ ಹೇಳಿದರು, ಪಾಪ ಮಾಡಿದ್ದಾಯಿತು, ಪ್ರಾಯಶ್ಚಿತ್ತ ಮಾಡಿಕೊಂಡಾಯಿತು, ಪುನಃ ಪಾಪ ಮತ್ತು ಗೊತ್ತಿಲ್ಲದೆ ಗೊತ್ತೋ ಮತ್ತು ವಿವಶನಾಗಿ ಮಾಡುತ್ತಾನಲ್ಲ ವ್ಯಕ್ತಿ, ಹೇಗಿರುತ್ತಿ ಪ್ರಾಯಶ್ಚಿತ್ತ ಅಂದರೆ, ಮನ್ಯೇ ಕುಂಜರ ಶೌಚವತ್ತು, ಪಾಪ ಪ್ರಾಯಶ್ಚಿತ್ತ, ಪಾಪ ಪ್ರಾಯಶ್ಚಿತ್ತ ಹಾಗೆ ಹೋಗ್ತಾ ಇರುತ್ತೆ. ಇದಕ್ಕಂತೆ ಇಲ್ಲವೇ ಅಂದ್ರೆ ಅರ್ಥ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾತ್ರ ಅಲ್ಲ ಕೇಳತಾ ಇರೋದು, ಪಾಪವನ್ನ ಮತ್ತೆ ಮತ್ತೆ ಮಾಡುವ ಆ ಜೀವನ ಮನಸ್ಸಿನ ಪ್ರವೃತ್ತಿಗೆ ಮದ್ದೇನು? ಮತ್ತು ಮತ್ತು ಪಾಪ ಮಾಡಬಾರದು, ಆ ರೀತಿಯಾಗಿ ಮನಸ್ಸಿಗೆ ಮದ್ದು ಕೊಡಬೇಕು ಅಂತ ಮದ್ದನ್ನು ಹೇಳಿ ಎಂದರೆ ಅದು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಷಷ್ಠಸ್ಕಂಧ ಭಾಗವತದಲ್ಲಿ ಅಜಾಮಿಲೋಪಾಖ್ಯಾನದಿಂದ ತಿಳಿಸಿಕೊಟ್ಟಳಿಗೆ ಶ್ರೀಕೃಷ್ಣ ಅಂತ ಹೇಳಿ.
ನಾರಾಯಣ.